ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ನಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮತಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದ್ಯರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿತಾನೈಃ ಅರ್ಕವರ್ಣೈಶ್ಚ ಸೇವ್ಯಮಾನಂ ಸಮಂತತಃ ಭಕ್ತಾಭಯಕರಂ ದಿವ್ಯಂ ಭುಕ್ತಿ ಮುಕ್ತಿ ಪ್ರದಾಯಕಂ. ನಾನೋಪಹಾರ ಬಲಿಭಿ. ಇಲ್ಲಿ ಹೇಳ್ತಾರೆ, ಹೇ ಮರಾಶಿ ಪ್ರತೀಕಾಶಂ ಹೇ ಮಾದ್ರಿ ಶಿಖರೂಪಮಂ. ಎರಡೂ ಕಡೆ ಹೇಳಿದ್ರು. ಒಂದು ಕಡೆ ಬಂಗಾರದ ರಾಶಿ ಹಾಕಿದರೆ ಹೇಗಿರುತ್ತೋ ಅದರಂತೆ ಅಂತ ಹೇಳಿದ್ರು. ಇನ್ನೊಂದು ರೀತಿಯಲ್ಲಿ ವಿಮಾನ ಹೇಗಿದೆ, ಬಂಗಾರದ ಗಿರಿ ಹೇಗಿದೆ, ಮೇರು ಶಿಖರದಂತೆ ಇದೆ ಅಂದ್ರು. ಅಂದ್ರೆ ಮೇರು ಶಿಖರ ನೋಡದವರಿಗೆ ಅಲ್ಪಮತಿನಾಂ ಬುದ್ಧಾರೋಹಾಯ, ಅವರಿಗೆ ಅಲ್ಪಮತಿಗಳಿಗೆ ತಲೆಗೆ ಬರಲಿಕ್ಕಾಗಿ ಹೇಮ ರಾಶಿ ಪ್ರತೀಕಾಶಂ, ಬಂಗಾರದ ರಾಶಿ ಹಾಕಿದರೆ ಅದರ ಮೇಲೆ ಸೂರ್ಯಕಾಂತಿ ಬಿದ್ದರೆ ಹೇಗೆ ಹೊಳೆಯುತ್ತೋ ಹಾಗಿದೆ ಅಂತ. ಇನ್ನ ಜ್ಞಾನಿಗಳ ದೃಷ್ಟಿಯಲ್ಲಿ ಮೇರು ಪರ್ವತ ಅವರ ಜ್ಞಾನ ದೃಷ್ಟಿಗೆ ಗೋಚರ ಆಗ್ತರ ಆಗುತ್ತಾದ್ದರಿಂದ ಆ ಥರ ಇದೆ ಎಂದು ತೋರಿಕೊಡು. ಇನ್ನ ನಾನಾ ಮಣಿಮಯಂ ದಿವ್ಯಂ ನಾನಾ ಮಾಲ್ಯೋಪಶೋಭಿತಂ. ನಾನಾ ಮಣಿಮಯಂ, ನಾನಾ ರೀತಿಯಾಗಿರತಕ್ಕಂಥ ಮಣಿಗಳಿಂದ ಕೂಡಿಕೊಂಡಿದ್ದುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಮಣಿಯು ಕೂಡ ಎಂಥದ್ದು, ದೈವೀ ಸಂಬಂಧಿ, ದೇವತೆಗಳ ಸಂಬಂಧವಾಗಿರತಕ್ಕಂಥ ಕೃತಯುಗದ ಕಾರ್ತ ಹೇಳ್ತಾ ಇದ್ದ ವಿಶೇಷವಾಗಿ ಕಾರ್ತ ಭಾಸ್ವರಂ ಅಂದ್ರೆ ಕೃತಯುಗ ಸಂಬಂಧಿಯಾಗಿರತಕ್ಕಂಥ ಅಪರೂಪದ ದೇವತೆಗಳಿಗೆ ಸಂಬಂಧಪಟ್ಟಂಥ ಈ ಮಣಿಗಳು ವಿಶೇಷವಾಗಿ ಅಲ್ಲಿ ನಿಂತಿವೆ. ನಾನಾ ಮಣಿಮಯಂ ದಿವ್ಯಂ ಅಂತ ಹೇಳ್ತಾ ಇದ್ದಾರೆ. ದಿವ್ಯಂ ಅಂತ ಹೇಳಿದರೆ ವಿಶೇಷವಾಗಿ ದೇವತಾ ಸಂಬಂಧಿ ದಿವ್ಯಂ. ಇಲ್ಲಿ ಕಾರ್ತಭಾಸ್ವರಂ ಎಂಬುದಕ್ಕೆ ಕಾರ್ತೆಭ್ಯ ಕೃತಯುಗ ಸಂಬಂಧಿಭ್ಯ ಉತ್ತಮ ರತ್ನಾದಿಭ್ಯ ಭಾಸ್ವರಂ ಅಂದರೆ ಕೃತಯುಗ ಸಂಬಂಧಿಗಳಾದ ಉತ್ತಮ ರತ್ನ ಮಾಣಿಕ್ಯಗಳಿಂದ ಕೂಡಿಕೊಂಡದ್ದು ಅಂತ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದ್ಭುತವಾಗಿರತಕ್ಕಂಥ ನಾನಾ ಮಣಿಗಳಿಂದ, ದೇವತೆಗಳಿಗೆ ಸಂಬಂಧಪಟ್ಟ ನಾನಾ ಮಣಿಗಳಿಂದ, ನಾನಾ ಮಾಲ್ಯೋಪಶೋಭಿತಂ, ನಾನಾ ರೀತಿಯಾದ ಮಾಲೆಗಳನ್ನ ಅದಕ್ಕೆ ಚೆನ್ನಾಗಿ ಕಟ್ಟಿದ್ದಾರಂತೆ. ಆ ಮಾಲೆಗಳೆಂಥವು ಅಂದ್ರೆ ಎಂದೆಂದು ಬಾಡದ ಮಾಲೆಗಳು, ಬಾಡದೇ ಇರುವ ಸುಗಂಧಭರಿತವಾದ ಮಾಲೆಗಳನ್ನ ಕಟ್ಟಿದ್ದಾರೆ. ಅಂಥ ಮಾಲೆಗಳಿಂದ ಒಟ್ಟಾರೆ ಏನು ವರ್ಣನೆ ಮಾಡ್ತಾ ಇದೆ ಗೊತ್ತೋ, ವಾಜರಾಜರ ವೃಂದಾವನ ಮೇಲಿರುವ ವಿಮಾನದ ವರ್ಣನೆ ಮಾಡ್ತಾ ಇದೆ. ನಾವು ವರ್ಣನೆ ಮುಂದಕ್ಕೆ ಹೋಗ್ತಾ ಯಾವುದರ ವರ್ಣನೆ ಮಾಡ್ತಾ ಇದ್ದಾರೆ ಒಂದು ಮರೆತೋಗ್ಬಿಟ್ಟೆ, ಕಷ್ಟ ಆಗ್ಬಿಡುತ್ತೆ. ಒಟ್ಟಾರೆ ವಿಮಾನದ ವರ್ಣನೆ ಮಾಡ್ತಾ ಇದ್ದಾರೆ. ನಾನೋಪಹಾರ ಬರಿಭಿ ಜಯಶಬ್ದ ಪುರಸ್ಕೃತೈ ನಾನಾ ಮುನಿಗಣೈ ದಿವ್ಯೈ ನಾನಾ ದೇವಗಣೈಸ್ತಥಾ. ಇಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ನಾನಾ ಉಪಹಾರ ಬರಿಭಿ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಉಪಹಾರ. ಉಪಹಾರ ಅಂದ್ರೆ ಅದ್ಭುತವಾಗಿರತಕ್ಕಂಥ ಭಗವಂತನ ಸೇವಾ, ಆತನ ವಿಶೇಷವಾದ ಭೋಜನ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಂದ್ರೆ ಭಗವಂತನಿಗೇನು ಬೇಕಯ್ಯ? ಭಗವಂತನಿಗೆ ನಾವು ಕೊಡೋದೇನು ಬೇಕು ಅಂದ್ರೆ ಹೇಳ್ತಾ ಇದ್ದಾರೆ ದೇವತೆಗಳು, ನಾನಾ ಉಪಹಾರ ಬಲಿಭಿ, ಉಪಹಾರಗಳು ಬಲಿಗಳು ಚೆನ್ನಾಗಿ ಕೊಡತಾ ಇದ್ದಾರಂತೆ. ಜಯ ಶಬ್ದದಿಂದ ಕೂಡಿಕೊಂಡು ನಾನಾ ಮುನಿಗಳು ಗಣಗಳು ನಿಂತಿವೆ. ದಿವ್ಯೈಹಿ, ದೇವ ಸಂಬಂಧಿಗಳಾಗಿರತಕ್ಕಂಥ ಸಂಘಗಳು, ದೇವತೆಗಳ ಪೂರ್ಣವಾದ ಗಣಗಳೆಲ್ಲ ಎಲ್ಲಿವೆ? ಆ ವಿಮಾನದಲ್ಲಿ ನಿಂತಿವೆ. ಎಲ್ಲ ಗಣಗಳು ನಿಂತಿವೆ, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನಿಗೆ ಉಪಹಾರಗಳನ್ನ ಬಲಿಯನ್ನ ಕೊಡುತ್ತಾರೆ. ಬಲಿ ಅಂದ್ರೆ ಏನಿಲ್ಲ, ಭಗವಂತನಿಗೆ ವಿಶೇಷವಾದ ನೈವೇದ್ಯಾದಿಗಳನ್ನು ಕೊಡುತ್ತಾರೆ. ಹೊರಗಿನ ನೈವೇದ್ಯವನ್ನು ಕೊಡತಾ ಇದ್ದಾರೆ, ಒಳಗಿನ ನೈವೇದ್ಯವನ್ನು ಕೊಡತಾ ಇದ್ದಾರೆ. ದೇವತೆಗಳೆಲ್ಲ ಆಯಾ ಪದಗಳಲ್ಲಿರತಕ್ಕಂತಹ ದೇವತೆಗಳು ಸಮಸ್ತ ಜೀವರಾಶಿಗಳಿಂದ ಮಾಡಿಸಿದ ಕರ್ಮವನ್ನೇ ವಾಜರಾಜ ಗುರುವಂತರ್ಗತ ಹಯಗ್ರೀವನಿಗೆ ಅನ್ನವಾಗಿ ಅರ್ಪಣೆ ಮಾಡುತ್ತಾ ಇದ್ದಾರೆ. ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳೇ ಭಗವಂತನಿಗೆ ಅನ್ನ ಅಂತ ಅರ್ಪಣೆ ಮಾಡಬೇಕು, ಅದನ್ನು ಕೊಡತಾ ಇದ್ದಾರೆ. ಆ ಕೊಡುವ ಕಾಲಕ್ಕೆ ಏನು ಮಾಡುತ್ತಾ ಇದ್ದಾರೆ? ಜಯ ಶಬ್ದ ಪುರಸ್ಕೃತೈಹಿ, ಭಗವಂತನಿಗೆ ಜಯ ಜಯ ಅಂತ ಘೋಷ ಮಾಡುತ್ತಾ ಇದ್ದಾರೆ. ಅಲ್ಲ, ದೇವರಿಗೆ ವಾದಿರಾಜರಿಗೆ ಜಯ ಕಟ್ಟಿಟ್ಟ ಬುತ್ತಿ, ಮತ್ತು ಅವರಿಗೆ ಜಯ ಅಂತ ಯಾಕೆ ಹೇಳಬೇಕು? ನಮಗೆ ಜಯ ಬರಬೇಕಾದ್ರೆ ಅವರಿಗೆ ಜಯ ಅಂತ ಹೇಳಬೇಕು. ಸರಿ, ಇಲ್ಲಿ ಜಯ ಅಂತ ಹೇಳಿದ ಕೂಡಲೇ ಒಂದು ನೆನಪಾಗಬೇಕು. ಜಯ ಅಂದ್ರೆ ಭಾಗವತ, ಜನ್ಮಾದ್ಯಸ್ಯ ಯತಃ ಅಂತ ಶುರುವಾಗಿದ್ದು ನಮ ಸನಾತನಾಯ ಅಂತ ಹೇಳತಕ್ಕಂತ ಜಯ ಅಂದ್ರೆ ಭಾಗವತ. ಜಯ ಶಬ್ದ ಪುರಸ್ಕೃತೈಹಿ ಅಂದ್ರೆ ಪ್ರತಿಯೊಂದು ಶಬ್ದದಲ್ಲೂ ಭಾಗವತವನ್ನು ಚಿಂತನೆ ಮಾಡುತ್ತಾ ಆ ಭಾಗವತದಲ್ಲಿ ಬಂದ ಭಗವಂತನ ಚಿಂತನೆಯನ್ನು ಮಾಡತಕ್ಕಂತಹ ಮಹಾನುಭಾವರು ದೇವರಿಗೆ ಜಯ ಘೋಷವನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ದೇವರಿಗೆ ಜಯಕಾರ, ಜಯ 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 ಅಂದ್ರೆ ಜಿ ಜಯೇ ಎಂಬ ಧಾತು. ಅವನು ಉತ್ಕೃಷ್ಟನಾಗಿದ್ದಾನೆ ಅಂತ. ಉತ್ಕೃಷ್ಟ ಹೇಗಾಗಿದ್ದಾನೆ ಅಂದ್ರೆ ಪುಸ್ತಕ ನೋಡಿ, ಯಾವುದು ಜಯ ಎಂಬ ಪುಸ್ತಕ ನೋಡಿ, ಅದರಲ್ಲಿ ಹೇಗೆ ಜಯ ಆಗಿದ್ದ ಎಂಬುದು ಗೊತ್ತಾಗುತ್ತೆ ಅಂದ್ರು. ನಂತರ ನಾನಾ ಮುನಿಗಣೈ ದಿವ್ಯೈ ನಾನಾ ದೇವಗಣೈಸ್ತಥಾ, ನಾನಾ ದೇವಗಣಗಳು ಮುನಿಗಣಗಳು ಎಲ್ಲರೂ ಇದ್ದಾರೆ. ಆದರೆ ಹೇಳ್ತಾ ಇದ್ದಾರೆ ಎಲ್ಲರೂ ದಿವ್ಯೈಹಿ, ದಿವ್ಯರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದಿವ್ಯರು ಅಂದ್ರೆ ಆ ದೇವ ಸಂಬಂಧಿಯಾದ ವಿಮಾನದಲ್ಲಿ ಇರಲಿಕ್ಕೆ ಯೋಗ್ಯರಾದವರು. ಅಲ್ಲಿ ಇರಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅವರು ದಿವ್ಯರಲ್ಲ. ಅಂದರೆ ಆ ದೇವತೆಗಳು ಇರತಕ್ಕಂತಹ ಜಾಗದಲ್ಲಿ ಯಾರಿಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಅವರು ಮಾತ್ರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ದಿವ್ಯೈಹಿ ಮುನಿಗಣೈಹಿ ದಿವ್ಯೈಹಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಗಂಧರ್ವೈಹಿ ಅಪ್ಸರೋಭಿಶ್ಚ ಸೇವ್ಯಮಾನಂ ಸಮಂತತಃ ಗೀತವಾದಿತ್ರ ನೃತ್ಯೈಶ್ಚ ಛತ್ರ ಚಾಮರ ಪೂಜಿತಂ. ಇಲ್ಲಿ ಹೇಳ್ತಾರೆ ಗಂಧರ್ವೈಹಿ ಅಪ್ಸರೋಭಿಶ್ಚ ಸೇವ್ಯಮಾನಂ, ಎಲ್ಲ ವಿಶೇಷವಾಗಿ ಗಂಧರ್ವೈಹಿ ಅಪ್ಸರೋಭಿಶ್ಚ ಸೇವ್ಯಮಾನಂ ಅಂದರೆ ವ್ಯಾಖ್ಯಾನಕಾರ ಹೇಳ್ತಾರೆ ಸುಖಾರ್ಥಂ ಆಶ್ರಿತಮಿತ್ಯರ್ಥಃ ಯಥಾ ಅಸ್ಮಾಭಿಹಿ ಉದ್ಯಾನವನಂ ಸೇವ್ಯತೆ ಗೀತ ವಾದಿತ್ರ ನೃತ್ಯ ಯುಕ್ತೈಹಿ ಗಂಧರ್ವೈಹಿ ಅಪ್ಸರೋಭಿಶ್ಚ ಇತ್ಯನ್ವಯಃ. ಇಲ್ಲಿ ಹೇಳ್ತಾರೆ ಗೀತ ವಾದ್ಯ ನೃತ್ಯ ಇವುಗಳಿಂದ ಕೂಡಿಕೊಂಡು ಗಂಧರ್ವರು ಅಪ್ಸರಶಾಸ್ತ್ರೀಯರೆಲ್ಲ ಅಲ್ಲಿ ನರ್ತನ ಮಾಡ್ತಾ ಇದ್ದಾರಂತೆ. ಅವಾಗ ತಲೆ ಬರುತ್ತೆ ವಾದಿರಾಜರು ಕೂತಿದ್ದಾರೆ ಅವರು ನೋಡ್ಲಿ ಅಂತ ಎಲ್ಲರೂ ನರ್ತನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ನಾವು ಈ ನರ್ತನ ಗಾನ ನೋಡಿದಾಗ ನೋಡಿದವರಿಗೆ ಸುಖ ಆಗುತ್ತೆ, ನೋಡಿದವರಿಗೆ ಸುಖ ಆಗುತ್ತೆ, ಆ ಸುಖ ಆಗಲಿ ಅಂತ ನರ್ತನ ಮಾಡುತ್ತಾ ಇರ್ತಾರೆ. ಹಾಗ್ ಮಾಡುತ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲ, ವಾದಿರಾದ್ರೆ ಅದನ್ನ ಆಗ್ಬೇಕಾದ ಅವಶ್ಯಕತೆಯೇ ಇಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಆಡುವಂಥವರಿಗೆ ಹಾಡುವಂಥವರಿಗೆ ಏನ ವಾದ್ಯಗಳನ್ನು ಬಾರಿಸುವವರಿಗೆ ವಾದಿರಾದರಿಗೂ ಹಯಗ್ರೀವ ದೇವರಿಗೂ ಇದರಿಂದ ಚೂರು ಪ್ರಯೋಜನವಿಲ್ಲ, ಚೂರು ಸುಖವಿಲ್ಲ ಎಂಬ ಎಚ್ಚರ ಕಟ್ಟೆಚ್ಚರ ಕೂತಿದೆ. ನಮಗೂ ಕೂಡ ದೇವರ ಪೂಜಾದಿ ಕಾಲದಲ್ಲಿ ಕಟ್ಟೆಚ್ಚರ ಕೂತಿರಬೇಕು. ನಾನು ಮಾಡುವುದರಿಂದ ದೇವರಿಗೆ ಏನೂ ಬೇಕಾಗಿಲ್ಲ, ವೇಸ್ಟ್ ಆತನಿಗಿದು. ಆತನಿಗೆ ಬೇಕಾಗಿದ್ದೇನಿಲ್ಲ, ಜಸ್ಟ್ ನನಗಾಗಿ ಸ್ವಾಮಿ ಮುಟ್ಟುತ್ತಾ ಇದ್ದಾನೆ, ನನ್ನ ತೃಪ್ತಿಗಾಗಿ ನನ್ನ ಉದ್ಧಾರಕ್ಕಾಗಿ ಸ್ವೀಕಾರ ಮಾಡುತ್ತಾ ಇದ್ದಾನೆ ಅಷ್ಟೇ ಹೊರತು ಇದರಿಂದ ದೇವರಿಗೆ ಚೂರೂ ಪ್ರಯೋಜನವಿಲ್ಲ ಅಂತ ತಿಳಿದರೇನೇ ಅದು ಪೂಜಾ ಇಲ್ಲ, ಅದು ಪೂಜಾ ಆಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಚೆನ್ನಾಗಿ ನರ್ತನ ಅಲ್ಲರಿ, ಅದು ಬೇಕಾದವರಿಗೆ ಬೇಡ, ಯಾರಕ್ಕೋಸ್ಕರ ನರ್ತನ ಮಾಡ್ತಾ ಇದ್ದವರಿಗೇನು ಬೇಡ. ಮತ್ತೆ ಇವರ್ಯಾಕೆ ಸುಮ್ಮನೆ ಒಣ ಕಾಲಿಲ್ಲ ನೋಯಿಸಿಕೊಂಡು ಯಾಕೆ ನರ್ತನ ಮಾಡಬೇಕು ಅಂದ್ರೆ, ವಾದಿರಾಜರ ಮುಂದೆ ಹಾಡು ಹೇಳಿದರೆ, ಅವರಂತರ್ಯಾಮಿ ಹಯಗ್ರೀವನ ಚಿಂತನೆ ಮಾಡಿ ಹಾಡು ಹೇಳಿದರೆ, ನರ್ತನ ಮಾಡಿದರೆ, ವಾದ್ಯ ಬಾರಿಸಿದರೆ ಇವರಿಗೆ ಆನಂದ ಆಗ್ತಾ ಇದೆ ಅಂತೆ. ಎಷ್ಟು ಆನಂದ ಆಗ್ತಾ ಇದೆ? ತುಂಬಾ ಆನಂದ ಆಗ್ತಾ ಇದೆ ಅಂತೆ. ಆ ಆನಂದ ಪಡೆಯಲಿಕ್ಕಾಗಿ ಅವರ ಮುಂದೆ ಹೋಗಿ ಕುಣಿತಾ ಇದ್ದಾರೆ, ನರ್ತನೆ ಮಾಡಿ ವಿಶೇಷವಾಗಿ ಹಾಡು ಹೇಳುತ್ತಾ ಇದ್ದಾರೆ. ಇಂಥ ಇದು ಇನ್ನು ಹೇಳ್ತಾ ಇದ್ದಾರೆ ಅಲ್ಲ, ಗಂಧರ್ವರು ಅಪ್ಸರಸರು ಅಂತ ಹೇಳ್ತಾರೆ. ಗಂಧರ್ವೈಹಿ ಅಪ್ಸರೋಭಿಶ್ಚ ಅಂತ ಹೇಳಿದಾಗ ಯಾರ್ಯಾರು ಏನ್ ಮಾಡಿದ್ರು ಅಂದ್ರೆ, ಗಂಧರ್ವಾಹ ಜಗುಹು ಅಪ್ಸರಸಃ ನನೃತುಹು ಇತಿ ವಿವೇಕ. ಗಂಧರ್ವರು ಹಾಡಿದ್ರು, ಇವರು ನರ್ತನ ಮಾಡಿದ್ರು ಅಂದ್ರೆ ಯಾರ್ಯಾರ ಕೆಲಸ ಅವರವರು ಮಾಡ್ತಾ ಹೋಗ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನ ಗಂಧರ್ವೈಹಿ ಅಪ್ಸರೋಭಿಶ್ಚ ಸೇವ್ಯಮಾನಂ ಸಮಂತತಃ. ಸಮಂತತಃ ಸೇವ್ಯಮಾನಂ ಅಂತ ಹೇಳಿದರೆ ಚೆನ್ನಾಗಿ ಸೇವಾ ಮಾಡುತ್ತಾ ಇದ್ದಾರಂತೆ. ಇವರು ಒಂದು ರೂಪದಿಂದ ಗಾನ ಮಾಡುತ್ತಾ ಇದ್ದಾರೆ, ಒಂದು ರೂಪದಿಂದ ನರ್ತನೆ ಮಾಡುತ್ತಾ ಇದ್ದಾರೆ, ಇನ್ನೊಂದು ರೂಪದಿಂದ ಒಬ್ಬರು ಮೃದಂಗಾದಿಗಳನ್ನು ಬಾರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ ಅವರು ಮಾಡುತ್ತಾ ಇರೋದು, ಅನೇಕ ರೂಪಗಳನ್ನು ಧಾರಣೆ ಮಾಡಿಕೊಂಡು ವಿಮಾನದಲ್ಲಿರುವಂತಹ ಎಲ್ಲ ಮಹಾನುಭಾವರಿಗೆ ಏನೇನು ಬೇಕೋ ಎಲ್ಲವನ್ನ ತಾವು ಸೇವಾ ಮಾಡುತ್ತಾ ಇದ್ದಾರೆ. ಯಾರ್ಯಾರು ಬೇಕೋ ಎಲ್ಲ ಸಪ್ಲೈ ಸಿಸ್ಟಮ್ ಎಲ್ಲ ಇವರದೇ. ಸೇವಾ ವಾಲಂಟಿಯರ್ಸ್ ಅಂತ ಹೇಳ್ತೀವಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಂತೆ. ಅಂದ್ರೆ ಗುರುಗಳ ಪೂರ್ಣಾನುಗ್ರಹ ಬಂದ್ರೆ ಸಾಕು, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹೇಗೆ ನಾವೆಲ್ಲ ಚಿಕ್ಕಡಿದ್ದಾಗ ಸ್ವಾಮಿಗಳು ಎಲ್ಲ ಬಂದ್ರೆ ಈ ಪ್ರೊಸೆಷನ್ ಅಂತ ಕರ್ಕೊಂಡು ಹೋಗ್ತಾ ಇದ್ರು, ಸ್ವಾಮಿಗಳ ಮೇಲೆ ಕೂತಿರ್ತಾರೆ. ಈ ಪ್ರೊಸೆಷನ್ ಇದ್ರೆ ಆ ಊರಿಗೆ ಚಿಕ್ಕ ಚಿಕ್ಕ ಊರಿಗೆ ಮಾಮೂಲು ಬಂದಾಗ ಅಲ್ಲಿದ್ದವ್ರು ದೊಡ್ಡ ಹಬ್ಬ, ಆ ಹುಡುಗರಿಗೆ ದೊಡ್ಡ ಹುಡುಗರ ಟೀಮ್ ಎಲ್ಲ ಕೂಡ ಪ್ರೊಸೆಷನ್ ಹೋಗ್ತಾ ಇರತ್ತೆ, ಎಲ್ಲ ಮಾಡ್ತಾ ಇರತ್ತೆ. ಗುರುಗಳ ಮೇಲೆ ಅಭಿಮಾನ ಇರುತ್ತೆ, ಗುರುಗಳಂದ್ರೆ ಪ್ರಾಣ ಬಿಡೋ ಅಭಿಮಾನ ಇರುತ್ತೆ. ಅವರೆಲ್ಲ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ಕಾಲಕ್ಕೆ ಗಮನಿಸಿದ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ, ಆ ಹೋಗೋ ಕಾಲಕ್ಕೆ ಸ್ವಲ್ಪ ನಿಂತು ಸ್ವಾಮಿ ನೋಡ್ತಾ ಇರ್ತಾರೆ. ಆ ನೋಡೋ ಕಾಲಕ್ಕೆ ಇವರು ನೋಡಿ ಸಂತೋಷ ಪಡೋದಲ್ಲ, ಅವರು ಇವರನ್ನು ನೋಡಿ ಚೂರು ನಕ್ರೆ ಸಾಕು, ಅದೇನು ಖುಷಿ, ಅಪ್ಪ ಸ್ವಾಮಿ ನೋಡೋಣ ನಕ್ರು ಅಂತ ಹೇಳಿ. ಹೌದಲ್ವಾ, ಇದೇ ಬಹಳ ಇರತ್ತೆ ಅವರಿಗೆ. ಆ ತರ ಇದೆಲ್ಲ ಅಲ್ಲಿ ನಡೀತಾ ಇದೆ. ಇಲ್ಲಿ ಹೇಗಿದೆಯೋ ಅಲ್ಲಿ ವಾದ್ಯರಾದರೂ ಅವರೆಲ್ಲರೂ ಮಾಡುವ ಸೇವೆಗಳನ್ನು ನೋಡಿ ಸಂತೋಷ ಪಡತಾ, ಅಂದರೆ ಅವರು ಮಾಡುವ ಸೇವೆಯಲ್ಲಿರುವ ಭಕ್ತಿಯನ್ನು ನೋಡಿ ಸಂತೋಷ ಪಡತಾ ಇದ್ದಾರೆ. ಅದನ್ನು ನೋಡಿ ಅವರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ಪರಸ್ಪರಂ ಆ ರೀತಿಯಾಗಿ ಆನಂದವಾಗಿದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗೀತ ವಾದಿತ್ರ ನೃತ್ಯೈಶ್ಚ ಛತ್ರ ಚಾಮರ ಪೂಜಿತಂ. ಗೀತ ವಾದ್ಯ ಆದ ಮೇಲೆ ನೃತ್ಯ ಛತ್ರ ಚಾಮರ ಇವೆಲ್ಲದರಿಂದ ಪೂಜಾದ್ರವ್ಯಗಳಿಂದ ವಿಶಿಷ್ಟವಾಗಿರತಕ್ಕಂಥದ್ದು ಇದು, ಅಥವಾ ಛತ್ರ ಚಾಮರಾಜಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ ಇದನ್ನ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಪಂಚಾಶದ್ ಯೋಜನಾ ನಾಮ ಎಂಬುದಕ್ಕೆ ಇನ್ನೊಬ್ಬರು ಹೇಳುತ್ತಾರೆ, ಮುಕ್ತವು ಸಾಧನ ಕಾಲೇ ಸ್ವರ್ಗಾದವು ಚ ಯೋಗ್ಯ ಗೇಹಾದಿ ಸಾಧನತ್ವೇನ ಧ್ಯಾತವ್ಯಂ ಅಂತ ಚೆನ್ನಾಗಿ ಹೇಳುತ್ತಾರೆ. ನಮಗೆ ಸಾಧನಾ ಕಾಲದಲ್ಲಿ ಇಲ್ಲೂ ಒಳ್ಳೆ ಮನೆ ಬೇಕು. ಒಳ್ಳೆ ಮನೆ ಅಂದರೆ ಹೌದು ಬೇಕಲ್ವಾ? ಯಾವ ಮನೆಯಲ್ಲಿ ಕೂತರೆ ಪಕ್ಕದಲ್ಲಿ ಭೀಕರವಾದ ವಾಸನೆ ಬರ್ತಾ, ಪಕ್ಕದವ್ರು ಜಾಗಂಡೆ ಬಾರಿಸಿ ಜಗಳ ಆಡ್ತಾ ಇದ್ರೆ ಅಲ್ಲಿ ಇರಲಿಕ್ಕೆ ಆಗಲ್ಲ. ಹೌದು, ನಮಗೆ ಇಲ್ಲೇ ಇರಬೇಕು ಅಂತ ಏನು ಇಲ್ಲದಿದ್ರು ಇದ್ದಷ್ಟು ಕಾಲ ಸ್ವಲ್ಪ ಚೆನ್ನಾಗಿರಬೇಕು, ದೇವರ ಸಾಧನೆಗೆ ಅನುಕೂಲವಾಗಿರ ಮನೆ ಬೇಕಾ? ಬಹಳ ಜನ ನೋಡ್ತಾ ಇರ್ತೀವಿ, ಮನೆಯಲ್ಲಿ ಈ ಇಜ್ಜಲು ಒಲೆ ಹೊಚ್ಚಿದ್ರೆ ಸಾಕು ಓನರ್ ಬಂದ್ಬಿಡ್ತಾನೆ, ಯಾಕೆ ನಮ್ಮ ಮನೆ ಕಪ್ಪಾಗ್ತಾ ಇದೆ ಅಂತ ಓಡಿ ಬರ್ತಾ ಇರ್ತಾರೆ. ಎಲ್ಲರಿಗೂ ಆಯಾ ಸಾಧನೆ ಮಾಡ್ಕೋಬೇಕು, ತೊಂದರೆಗಳಿರುತ್ತೆ, ತೊಂದರೆ ಇಲ್ಲದೆ ಮನೆ ಬೇಕಾ? ಹಾಗಾದ್ರೆ ಚಿಂತನೆ ಮಾಡಿ ಹೇಳ್ತಾರೆ, ಸಾಧನ ಕಾಲೇ ಯೋಗ್ಯ ಗೇಹಾದಿ ಸಾಧನತ್ವೇನ. ಈ ವಾಜರಾದರ ವಿಶೇಷವಾಗಿರತಕ್ಕಂಥ ಇಂಥ ವಿಮಾನ ಹೀಗಿದೆ ಅಂತ ಯಾರು ಸದಾ ಚಿಂತನೆ ಮಾಡುತ್ತಾರೆ ಒಳ್ಳೆ ಮನೆ ಬರುತ್ತಂತ ಅವರಿಗೆ ನೋಡಿ, ಎಲ್ಲ ಸೀಕ್ರೆಟ್ಸ್ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಮನೆ ಇಲ್ಲಲ್ಲ, ಒಳ್ಳೆ ಸ್ವರ್ಗಾದಿಗಳಲ್ಲಿ ಎಲ್ಲಾ ಕಡೆ ಕೂಡ ಮೇಲಿನ ಲೋಕಗಳಲ್ಲಿ ಒಳ್ಳೆ ಮನೆ ಬೇಕಾ? ಅಲ್ಲಿ ಕೂಡ ಮನೆ ಕಾಟ ಕೊಡ್ತಾರಾ ಅಂತ ಹೇಳಿದ್ರೆ ಹಾಗಲ್ಲ. ಅಲ್ಲೂ ಕೂಡ ಮನೆಗಳು ಎರಡು ರೀತಿ, ಸ್ವರ್ಗದಲ್ಲೂ ಮೇಲ್ ಲೋಕದಲ್ಲಿ ಹೋಗ್ತಾ ಇರ್ತಾರಲ್ಲ, ಈ ಹೋಗುವ ಸ್ವರ್ಗದಲ್ಲಿ ಹೋದಾಗ ಕಂಪಾರ್ಟ್ಮೆಂಟ್ ಬೇರೆ ಬೇರೆ ಇರುತ್ತೆ. ಅಪಾರ್ಟ್ಮೆಂಟ್ ಥರ ಅಂದ್ರೆ ಈ ಅಪೋಪದಾನ, ವಾಯುನ ದಾನ, ಆ ದಾನ, ಈ ದಾನ ಎಲ್ಲ ಕೊಟ್ಟು 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 ಮಾಡಿ ಇಷ್ಟೇ, ಇದು ಮಾಡಿದ ಇಷ್ಟು ಗಂಟು ಪುಣ್ಯ ಬರುತ್ತೆ, ಅದರಿಂದ ಸುಖವಾಗಿರ್ಬೋದು ಸುಖವಾಗಿರ್ಬೋದು ಹೇಳ್ತಾರಲ್ಲ. ವಾಯುನ ಅಪೋಪದಾನ ಮಾಡಿದರೆ ಅಪೂಪದಲ್ಲಿ ಎಷ್ಟು ತೂತಿರುತ್ತೋ ಅಷ್ಟು ತೂತು ಇಂಟು 1000 ವರ್ಷಗಳ ಕಾಲ ಏನಿರುತ್ತೆ? ಸ್ವರ್ಗ ಲೋಕದಲ್ಲಿ ವಾಸ ಅಲ್ವಾ. ಮೋಕ್ಷದಲ್ಲಿ 1000 ವರ್ಷಗಳ ಕಾಲ ಅಂತೇನು ಲಿಮಿಟೇಷನ್ಸ್ ಇಲ್ಲ ಇಲ್ಲಿ. ಇನ್ನು ಎಲ್ಲಿ ಅದು ಅಂದ್ರೆ ಇದ್ರಾಗ ಎಷ್ಟು ತೂತಿರುತ್ತೋ ಅಷ್ಟು ಕಾಲ ಇರ್ತೀವಂತೆ ಅಂತ ಕೊಟ್ಟಿರ್ತಾರಲ್ಲ, ಅವರಿಗೆಲ್ಲ ಒಂದು ಕಂಪಾರ್ಟ್ಮೆಂಟ್ ಕೊಡ್ಸಿರ್ತಾರೆ. ಅಂದ್ರೆ ಅವರೆಲ್ಲ ಪುಣ್ಯವಂತರೆ, ಅವರಿಗೆ ಪುಣ್ಯ ಮಾಡಿದ್ದಕ್ಕೆ ಬೇಕಾದಷ್ಟು ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಏನೋ ಈ ಹೋಗ್ತೀವಲ್ಲ ಪ್ಲೇನ್ ಅಲ್ಲಿ ಹೋಗಾಕ್ತಲ್ಲ, ಏರ್ ಫೋರ್ಸಸ್ ಬಂದು ಎಲ್ಲರೂ ಕೇಳ್ತಾ ಹೋಗ್ತಾರೆ, ಈ ನೀರ್ ಬೇಕಾ, ಅದು ಬೇಕಾ, ಇದು ಬೇಕಾ, ಎಲ್ಲ ಕೊಡ್ತಾ ಇರ್ತಾರೆ, ಸಪ್ಲೈ ಮಾಡ್ತಾ ಇರ್ತಾರೆ, ಅವರಿಗೆ ಎಲ್ಲ ಕೊಡ್ತಾರೆ. ಆದರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ನೋ ಎಂಟ್ರಿ ಅಂತ. ಇವರಿಗೆಲ್ಲ ಇನ್ನೊಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಆ ಕಂಪಾರ್ಟ್ಮೆಂಟ್ ಆ ಮನೆಗೆ ಇವರು ನೋ ಎಂಟ್ರಿ, ಇವರೆಲ್ಲ ಇಲ್ಲೇ ಇರಬೇಕು. ಅಲ್ಲಿ ಯಾರಿರ್ತಾರೆ ಅಂದ್ರೆ ದೇವರೇ ಸಾಕು ನನಗೆ ಇನ್ನೇನು ಬೇಡ ಅಂತ ಚಿಂತನೆ ಮಾಡಿದವರು ಇರ್ತಾರಲ್ಲ, ಅವರು ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾರೆ? ಮೋಕ್ಷಕ್ಕೆ ಹೋಗ್ಲಿಕ್ಕಿಲ್ಲ, ಮತ್ತೆ ಇಲ್ಲೇ ಬರಬೇಕು. ಮತ್ ಬರ್ಬೇಕಾದ್ರೆ ಅಲ್ಲಿ ಎಲ್ಲಿರ್ತಾರೆ? ಅವ್ರಿಗೂ ಸ್ವರ್ಗದಲ್ಲೇ ವಾಸ. ಸ್ವರ್ಗದಲ್ಲಿ ಇವ್ರ ಜೊತೆ ಕೂಡಿಸ್ತಾರ, ಇವ್ರ ಹೆಸರು ಕೂಡಿಸಲ್ಲ ಅಂತ ಬೇರೆ ಕಡೆ ಕೂಡಿಸ್ತಾರಂತ ಅವರನ್ನ. ಅದಕ್ಕೆ ಉತ್ತಮ ಗೇಹ ಅಂತ ಹೇಳ್ತಾರೆ, ಯೋಗ್ಯವಾದ ಗೃಹ ಬರಬೇಕಂತೆ. ಎಲ್ಲಿ ಸ್ವರ್ಗಾದವು ಚ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸ್ವರ್ಗ ಲೋಕದಲ್ಲಿ ಯೋಗ್ಯವಾದ ಗೃಹ ಅಂದ್ರೆ ಅಯೋಗ್ಯವಾದ ಗೃಹ ಉಂಟು ಅಂತ ಅರ್ಥ ಆಯಿತು. ಅರ್ಥ ಈ ಎಲ್ಲಾ ಗುಂಪು ಕೂತಿರ್ತಾರಲ್ಲ, ಇವ್ರಿಗೊಂದೇ ಏನು ಮೈಂಡ್ ಫ್ರೀಕ್ವೆನ್ಸಿ ಇರುತ್ತೆ, ಎಷ್ಟು ಬಂತು, ಎಷ್ಟಾಯ್ತು, ಎಷ್ಟು ತಿಂದೆ, ಎಷ್ಟು ತಿಂದೆ, ಅಲ್ಲಿ ಹೋದೆ, ಸ್ವರ್ಗದಲ್ಲೂ ಎಷ್ಟು ಸುಖಪಟ್ಟೆ ಅಲ್ಲೇ ಇರ್ತಾರೆ ಅವರು. ಆದರೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ದೇವತೆಗಳಿರುವಂತಹ ಜಾಗ, ಅಲ್ಲಿಗೆ ಅವರ ಸಭಾ, ಅಲ್ಲಿಗೆ ಇವರ್ಯಾರು ಎಂಟ್ರಿ ಇಲ್ಲ. ಹೀಗೆ ದೂರ ನೋಡ್ತಾ ಇರ್ತಾರಲ್ಲ, ಆ ಥರ ಎಲ್ಲ ನೋಡ್ತಾ ಇರ್ಬೇಕಷ್ಟೇ, ಯಾರು ಏನು ಮಾಡ್ಲಿಕ್ಕಿಲ್ಲ. ಅಲ್ಲಿಗೆ ಇವರನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಯಾರನ್ನ? ಶ್ರೀಹರಿಯೇ ಬೇಕು ಅಂತ ಚಿಂತನೆ ಮಾಡತಕ್ಕಂಥವ್ರು, ಇನ್ಯಾವುದು ಬೇಡ ಅನ್ನೋರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಭಗವಂತನನ್ನೇ ಚಿಂತನೆ ಮಾಡುತ್ತಾ ನೀನೇ ಬೇಕಯ್ಯ ಅಂತ ಅವರು ಅಪೋಪದಾನ ಮಾಡಿರ್ತಾರೆ, ಅವರು ವಾಯನದಾನ ಮಾಡಿರ್ತಾರೆ, ಅವರು ಎಲ್ಲ ಮಾಡಿರ್ತಾರೆ. ಶ್ರೀಹರೇ ನೀನೇ ಸಾಕು, ಇನ್ನೇನ್ ಬೇಡಯ್ಯ, ತೂತ್ ಎಷ್ಟು ಬೇಕಾದ್ರಿರ್ಲಿ, ಬೇಕಾದ್ರೆ ಹೋಗ್ಲಿ, ಏನಾದ್ರು ಹಾಳಾಗೋಗ್ಲಿ, ನೀನು ತೃಪ್ತನಾದ್ರೆ ಸಾಕಯ್ಯ ಅಂತ ಮಾಡಿರ್ತಾರೆ. ಅಂಥವ್ರು ಕೊಟ್ಟಿರ್ತಾರಲ್ಲ ಅವ್ರಿಗೆ ಅಲ್ಲಿ ಕಳಿಸ್ತಾರೆ, ಅವರಿಗೂ ಪುಣ್ಯ ಬಂದಿರುತ್ತೆ. ಆ ಪುಣ್ಯ ಎಂಥದ್ದು? ದೇವರ ಪ್ರೀತಿಗೆ ಸಾಧನ ಆಗುವ ಪುಣ್ಯ. ಅದು ಬ್ಯಾಲೆನ್ಸ್ ಹಾಗೆ ಕೂತಿರುತ್ತೆ, ಸ್ಟಾಕ್. ಅದನ್ನು ಯಾರು ಟಚ್ ಮಾಡಲ್ಲ. ಯಾವುದು ಈ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಕೂತಿರುತ್ತಲ್ಲ ಹಾಗೇ ಇರುತ್ತೆ. ಇವ್ರಿಗೆ ಹಾಗಲ್ಲ, FD ಅಲ್ಲ ಇದು. ಮಿಕ್ಕವರಿಗೆ ಪುಣ್ಯ ಅಂತ ಬರೀ ಸುಖಕ್ಕಾಗಿ ಕೊಟ್ಟಿರ್ತಾರಲ್ಲ, ಆ ಪುಣ್ಯ ಡೈಲಿ ಖರ್ಚಾಗ್ತಾ ಇರುತ್ತೆ, ಆ ಬ್ಯಾಲೆನ್ಸ್ ಮೀಟರ್ ನೋಡಿಸ್ತಾ ಇರುತ್ತೆ. ನೋಡಪ್ಪ ಈ ಬ್ಯಾಲೆನ್ಸ್ ಈ ಕೊನೆ ಬಂದು ಕೊಳೆ ಕಳ ಹಾಕ್ತೀವಿ ನಿನ್ನ ಅಂತ ಹೇಳ್ಬಿಟ್ಟಿರ್ತಾರೆ. ಅವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಅದು ನೋಡ್ತಾ ಇರ್ತಾರೆ, ಅಪ್ಪ ಆಯ್ತಲ್ಲ 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 ಅಂತ ಸುಖ ದುಃಖ ಪಡ್ತಾ ಇರ್ತಾರೆ. ಇವ್ರಿಗೆ ಹಾಗಲ್ಲ, ಆ ಫಿಕ್ಸ್ಡ್ ಹಾಗೆ ಇರುತ್ತದು. ಮತ್ತಿನ್ನ ಅವರೇ ವಾಸಿ ಅಲ್ಲ, ಏನೋ ಪುಣ್ಯ ಮಾಡ್ಕೊಂಡು ಬಂದು ಸುಖ ಆದ್ರೂ ಪಡ್ತಾರೆ, ಸುಮ್ಮನೆ ಕೂತಿರ್ಬೇಕಾ ಇವರು ಅಂದ್ರೆ. ಅಲ್ಲಿ ಎಂಥದ್ದು ಅಂದ್ರೆ ಇವರಿಗೆ ಆ ಫಿಕ್ಸೆಡ್ ಡಿಪಾಸಿಟ್ ಮಾಡಿರ್ತಾರಲ್ಲ ಪುಣ್ಯ, ಅದರಿಂದ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಪುಣ್ಯ ಅಂದ್ರೆ, ಇವರೆಲ್ಲರೂ ಮಾಡಿರ್ತಾರೋ ಅದಕ್ಕೆ ತಾತನಷ್ಟು ಪುಣ್ಯ ಬರ್ತಾ ಇರುತ್ತೆ. ಅದೇನು ಇವರಿಗೆ ಸುಖ ಪಡ್ಲಿಕ್ಕಾಗಿ, ಸುಖ ಕೂಡ ಈ ತರ ಕೊಡಲ್ಲಂತ ಅವರಿಗೆ. ಇವರು ಅಲ್ಲಿಗೆ ಹೋದ್ರು ಕೂಡ ಇವರು ಬುದ್ಧಿ ಬಿಡಲ್ಲ, ಏನು ಕೊಟ್ಟರು ಬೇಡ 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 ಅಂತ ಇರ್ತಾರೆ. ಯಾಕೆಂದ್ರೆ ಇವ್ ಕೆಲವರು ಇರ್ತಾರೆ ಊಟವೇ ಮಾಡಲ್ಲ, ಏನು ಮಾಡಲ್ಲ, ಏನು ಕೊಟ್ಟರು ಕೂಡ ಬೇಡ 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 ಅನ್ನೋದಾಡ್ತಾ ಇರ್ತಾರೆ. ಆ ಥರ ಇವರು ಅಲ್ಲಿಗೆ ಹೋದ್ರು ಕೂಡ ಅವರು ಸಪ್ಲೈ ಮಾಡುವಂತದ್ದು ಏನಿದೆ, ಅದು ತಗೊಂತ ಇತ್ತು, ಇದೇನು ಬೇಡ, ಏನು ಬೇಕು, ದೇವರೇ ಬೇಕು ಅಂತ ಇಲ್ಲಿ ಕೂತಿರ್ತಾರೆ. ಹಾಗ ಇಲ್ಲಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಕೊಡಿಸಿದ್ರೆ ದೇವತೆಗಳೆಲ್ಲ ಸೇರಿ ಏಕಾಂತ ಭಕ್ತರು ಎಲ್ಲರೂ ಭಗವಂತನ ಚಿಂತನೆ ಮಾಡುತ್ತಾ ಸಭೆ ಸಭೆ ಭಗವಂತನ ಹೊಗಳತಾ ಇದ್ರೆ ಆ ಆನಂದವನ್ನು ನೋಡಿ ಅಪ್ಪಾ ಅಂತ, ಇಂಥ ಆನಂದಕ್ಕಾಗಿ ಸ್ವರ್ಗಕ್ಕೆ ಬರಬೇಕು, ಇವರ ಮಧ್ಯೆ ಭಗವಂತನ ಚಿಂತನೆ ಹೀಗೆ ಆಗ್ತಾ ಇದೆಯಲ್ಲ, ಇದು ನನಗೆ ಕಳೆದು ಸಿಗಲ್ಲ, ಇದಕ್ಕಾಗಿ ಸ್ವರ್ಗಕ್ಕೆ ಬರಬೇಕು ಅಂತ. ಅದಕ್ಕಾಗಿ ಇವರ ಪುಣ್ಯದಿಂದ ಈ ಪಕ್ಕದವರು ಪಡುವ ಆನಂದಕ್ಕೆ ತಾತನಷ್ಟು ಆನಂದ ದೇವರ ಚಿಂತನೆಯಲ್ಲೇ ಪಡ್ತಾ ಇರ್ತಾರಂತೆ. ನಮಗೆ ಚಾರುಚೂರು ಸುಖ ಇದ್ದೇ ಸಿಕ್ಕೇ ಸಿಗುತ್ತೆ, ಅವ್ರ ಕಾಲ ಹತ್ರ ಬಿದ್ದಿರುತ್ತೆ. ಅವರೇನು ಇವರಿಗೆಲ್ಲ ಕೊಟ್ಟಾಗ ದೇವ್ರ ಚಿಂತನೆ ಮಾಡೋ ಕಾಲಕ್ಕೆ ಸ್ವಲ್ಪ ತಗೊಳ್ತೀರಾ ಅಂತ ಕೇಳ್ತಾರೆ. ಅವ್ರ ಧರ್ಮ ಕೇಳಿದಾಗ ಏನಂಗ್ ಬೇಡ ಅಂತ ಡಸ್ಟ್ಬಿನ್ ಎಲ್ಲ ಹಾಕ್ಬಿಡ್ತಾರೆ. ಇವರಿಗೆ ಬಂದಂತ ನಾನಾ ಸುಖಗಳು ಭೋಗ ಇರುತ್ತಲ್ಲ ಸಾಕು ಅಂತ, ಎಲ್ಲಿ ದೇವರ ಚಿಂತನೆ ತಪ್ಪಿ ಹೋಗುತ್ತೋ ಅಂತ ಪಕ್ಕಕ್ಕೆ ಹಾಕಿರ್ತಾರೆ ಡಸ್ಟ್ಬಿನ್ ನಲ್ಲಿ. ಆ ಪಕ್ಕದವರು ಅದನ್ನ ಆಡಿಸಿಕೊಂಡು ಹೋಗ್ತಾ ಇರ್ತಾರೆ, ಆ ಸುಖಗಳನ್ನ ತಗೊಳ್ರಿ ಅವ್ರಿಗೆ ಕೊಡ್ತಾ ಇರ್ತಾರೆ. ಅಂದರೆ ಅದ್ಭುತವಾಗಿರತಕ್ಕಂಥ ನಮಗೆ ಭಗವಂತನ ಚಿಂತನಾ ಆನಂದವನ್ನ ಕೊಡತಕ್ಕಂಥ ಮನೆ ಸ್ವರ್ಗದಲ್ಲೂ ಸಿಗಬೇಕಾ, ಮೇಲಿನ ಲೋಕಗಳಲ್ಲೂ ಸಿಗಬೇಕಾ, ಅಲ್ಲೂ ಎಲ್ಲೋ ಕೂತ್ಕೊಂಡು ಹೋಗಬಾರದ ಅಂಥ ಕಾಲಕ್ಕೆ ವಾದಿರಾಜರ ವಿಮಾನವನ್ನು ಚಿಂತನೆ ಮಾಡಿ ಇಷ್ಟು ಫಲ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತೇ ಇಲ್ಲಲ್ವಾ, ಏನೋ ವಿಮಾನ ಇದ್ರೆ ಇರ್ಲಿ ಬಿಟ್ರೆ ಬಿಡ್ಲಿ ಅಂತ ಈ ತರ ಇದೆಯಪ್ಪ ಚೆನ್ನಾಗಿ ಮಾಡಿ. ಅಥವಾ ವಿಮಾನ ಅಂತ ಹೇಳಿದರೆ ಅದರಿಂದ ಯೋಗ್ಯ ಗೇಹಾದಿ ಸಾಧನತ್ವೇನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಗ್ಯವಾದ ಮನೆ ಬೇಕು. ಯೋಗ್ಯವಾದ ಮನೆ ಅಂತ ಹೇಳಿದರೆ ಹೊರಗಿರುವ ಮನೆ ಯೋಗ್ಯವಾದ್ದು ಬೇಕು, ಸಾಧನೆ ಅನುಕೂಲವಾಗಿ ಬೇಕು, ಅದು ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲದೆ ಯೋಗ್ಯವಾದ ಮನೆ ಅಂದ್ರೆ ಶರೀರ, ಈ ಶರೀರ ಯೋಗ್ಯವಾಗಿದೆಯಾ? ಹೌದು ಯೋಗ್ಯವಾದದ್ದೇ, ಆದರೆ ಯೋಗ್ಯವಾದ ರೀತಿಯಲ್ಲಿ ಇಲ್ಲ. ಯಾಕೆ? ಎಲ್ಲ ಈ ಮನೆಯಲ್ಲಿರುವಂತಹ ಎಲ್ಲಾ ಫೆಸಿಲಿಟಿ ದೇವರ ಕಡೆ ಬರ್ತಾ ಇಲ್ಲ. ನಮಗೆ ಜೀವನಿಗೆ ನಿಜವಾದ ಸುಖವನ್ನ ಕೊಡುವಂತ ರೀತಿಯಲ್ಲಿ ಇಂದ್ರಿಯಗಳು ಕೆಲಸ ಮಾಡತಾ ಇಲ್ಲ, ಎಲ್ಲ ಬೇಡದ್ದನ್ನೇ ತಂದು ಕೊಡ್ತಾ ಇವೆ, ಬೇಡದ್ದನ್ನೇ ಕೊಡ್ತಾ ಇವೆ. ಇವಾಗ ಹೇಳಬೇಕಾದ್ರೆ ಒಳ್ಳೆ ಮನೆ ಗಿಫ್ಟ್ ಕೊಟ್ರು ಯಾರು ನಿಮಗೆ, ನೀವೇ ಇರಬೇಕು ಅಂತ ಹೇಳಿದ್ರು, ಬರೀ ಕಂಪಲ್ಸರಿ ಇರಬೇಕು, ನಿಮಗೆ ಕೊಟ್ಬಿಟ್ರ ಮನೆ ಇದ್ದಿ. ಆದರೆ ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದರೂ ಅಡಿಗೆ ಮನೆ, ಆ ಮನೆ, ಈ ಮನೆ ಎಲ್ಲ ಇದೆ, ಎಲ್ಲಾ ಕೆಲಸ ಮಾಡೋರು ಇದ್ದಾರೆ, ಅದ್ಭುತವಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇಷ್ಟೇ, ಎಲ್ಲಿ ನೋಡಿದ್ರು ಉಳ್ಳೆಗಡ್ಡೆ ವಾಸನೆ, ಅದು ಇದು ಚಂಡಾಲ, ವೈನು, ಬೀರು ಎಲ್ಲ ಕೂತಿದೆಲ್ಲ, ಅವರು ಹಾಕ್ತಾರಲ್ಲ ಎಲ್ಲ ಕೂತಿದೆ. ಅವರ ಪ್ರಕಾರ ಅದ್ಭುತವಾದ ಲೋಕ ಅದು, ನಿಮ್ ಪ್ರಕಾರ ಚಂಡಾಲವಾಗಿದೆ. ಆದರೆ ಮನೆ ಮಾತ್ರ ಬಹಳ ಚೆನ್ನಾಗಿದೆ. ಯಾ ಉಪಯೋಗ ಇದೆಯಾ? ಏನಿಲ್ಲ, ವೇಸ್ಟ್. ಅವಾಗ ನೀವು ಅಂದಿರಿ, ನಾನಿರಬೇಕಾದ್ರೆ ನನಗಿದು ಅನುಕೂಲವಾಗಿರ್ಬೇಕು. ಅವಾಗ ಹೇಳಿದ್ರು, ಸುಮ್ಮನೆ ಇರಬೇಕಾದ್ರೆ ಅನುಕೂಲ ಆಗಿರ್ಬೇಕು ಅಂತಲ್ಲ, ಮೇಲ್ನವ್ರಿಗೂ ಸ್ವಲ್ಪ ಅಪ್ಲಿಕೇಶನ್ ಹಾಕ್ರಿ, ಚೇಂಜ್ ಮಾಡ್ತಾರೆ. ಅವಾಗ ಮೇಲ್ನವ್ರಿಗೂ ಸ್ವಲ್ಪ ಅಪ್ಲಿಕೇಶನ್ ಹಾಕಿದ್ರಿ, ದಿಸ್ ಶುಡ್ ಬಿ ದಿ ಸ್ಟ್ರಕ್ಚರ್ ಅಂತ ಮೇಲ್ನವರಿಗೆ. ಹೌದಾ? ಅವರಂದ್ರು ಪ್ಲೀಸ್ ಗಿವ್ ದಿ ಸ್ಟ್ರಕ್ಚರ್ ಅಂತ ಕೊಟ್ರು. ಅವಾಗ ನೀವು ಹೀಗಿರಬೇಕು ಸ್ಟ್ರಕ್ಚರು, ಹೀಗಿರುತ್ತೆ 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 ಅಂತೆಲ್ಲ ಕೊಟ್ರಿ. ಅವಾಗ ಅವರು ಸ್ಯಾಂಕ್ಷನ್ ಮಾಡಿದ್ರು. ಅವಾಗ ಏನಾಯಿತು, ಇಡೀ ಅಡಿಗೆ ಮನೆ ಮೊದಲೇನಿತ್ತು ಅದು ಓಪನ್ ಕಿಚನ್ ಆಗಿತ್ತು. ಇವಾಗ ಇಡ್ತಾರಲ್ಲ ಎಲ್ಲ ಏನು ಅಪಾರ್ಟ್ಮೆಂಟ್ ಅಂತ ಕಟ್ಟಿರ್ತಾರೆ, ಓಪನ್ ಕಿಚನ್, ಯಾ ಕತ್ತೆ ಬರಬಹುದು, ಕೋಳಿ ಬರಬಹುದು, ಎಲ್ಲ ಬರಬಹುದು. ಅದರಲ್ಲಿ ಯಾರು ಎಂಟ್ರ ಆದ ಕೂಡಲೇ ಕಿಚನೇ ಕಾಣಿಸ್ತಾ ಇರುತ್ತೆ, ಎಲ್ಲ ಬೂಟ್ ಹಾಕೊಂಡೇ ಹೋಗ್ತಾ ಇರ್ತಾರೆ ಕಿಚನ್ ಆಗಿ, ಓಪನ್ ಕಿಚನ್ ಅಂತ. ಅವೆಲ್ಲ ಇತ್ತು, ಇವಾಗ ಕ್ಲೋಸ್ ಕಿಚನ್ ಆಗ್ಬಿಡುತ್ತೆ ಎಲ್ಲ ಕೂಡ ಡೈರೆಕ್ಟ್ ಆಗಿ. ಎಲ್ಲ ಇಲ್ಲ, ನಮ್ಮ ಹಳೆ ಕಾಲದ ಎಲ್ಲ ಒಳಗೆ ಏನು ಕುಂಪಟಿ ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಎಲ್ಲ ಬಂತು. ಎಲ್ಲಾ ಕಡೆ ನಮ್ಮ ಮನೆ ಹೇಗಿದೆ ಸಾಧನೆಗೆ ತಕ್ಕಂತ ಮನೆ ಆಯಿತು. ಅಷ್ಟೇ ಅಲ್ಲ, ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋರು ಯಾರು ಬಂದ್ರು, ಬೂಟ್ ಶೂಟ್ ಹಾಕೊಂಡವ್ರು ತೆಗೆದು ಬಿಟ್ರು, ಎಲ್ಲ ಮಡಿಯಿಂದ ಅಡಿಗೆ ಮಾಡುವ ಅಡಿಗೆವಾರು ಬಂದ್ರು, ಹೆಣ್ಮಕ್ಳು ಅಂಥವರೇ ಬಂದ್ರು ಎಲ್ಲ. ಅಯ್ಯೋ ಖುಷಿಯೋ ಖುಷಿ, ಮನೆ ತುಂಬಾ ಆನಂದ ಆಯ್ತು. ಈಗ ಹಾಗೆ ಈ ಶರೀರವೇ ದೊಡ್ಡ ಮನೆ, ಸ್ವಾಮಿ ಕೊಟ್ಟಿದ್ದಾನೆ, ನಮ್ಮ ಪಾಪಕ್ಕೆ ತಕ್ಕಂತೆ ದೈತ್ಯ ಸಂತತಿಯೇ ಎಲ್ಲ ವರ್ಕ್ಮೆನ್ಸ್ ಕೂತಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ನಾನಾ ಚಂಡಾಲ ಮಾಡ್ತಾ ಇದ್ದಾರೆ. ತಲೆಯಲ್ಲಿ ಕೊಡ್ತಾರೆ, ಎಲ್ಲಾ ಕಡೆ ಕೊಡ್ತಾರೆ, ಎಲ್ಲ ಅವ್ರ ಡಿಶ್ಗಳೇ ಮಾಡ್ತಾ ಕೂತಿದ್ದಾರೆ ನಮ್ಮ ತಲೆಯಲ್ಲಿ. ಹೌದಾ? ದೇವರ ಚಿಂತನೆ ಇಲ್ಲದೆ ಮಾಡ್ತಾ ಇದ್ದಾರೆ. ವಾದರಾಜರ ಚಿಂತನೆ ಮಾಡಿದರೆ ಯೋಗ್ಯೇಹ ಇದೆ, ಇದು ಯೋಗ್ಯ ಆಗಿಬಿಡುತ್ತಂತೆ. ಅಂದರೆ ಸಕಲೇಂದ್ರಿಯಗಳ ವ್ಯಾಪಾರ ಅಲ್ಲಿ ತತ್ವಾಭಿಮಾನಿ ದೈತ್ಯರನ್ನ ಓಡಿಸಿ, ಕೆಲಸ ಮಾಡೋರು ಇದ್ದಾರಲ್ಲ ತತ್ವಾಭಿಮಾನಿ ದೈತ್ಯರನ್ನ ಓಡಿಸಿ ಒಳ್ಳೆ ಕಚ್ಚೆ ಹಾಕಿ ಬರತಕ್ಕಂಥ ಚೆನ್ನಾಗಿರುವಂತಹ ಯಾರು ದೇವತೆಗಳನ್ನು ಕೊಡಿಸ್ತಾರಲ್ಲಿ ತತ್ವಾಭಿಮಾನಿ ದೇವತೆಗಳ ವ್ಯಾಪಾರ ಶುರುವಾಗುತ್ತೆ. ಎಂಥ ವ್ಯಾಪಾರ? ಭಗವಂತನಿಗೆ ಪ್ರೀತಿಕರವಾದ ವ್ಯಾಪಾರ ಈ ಶರೀರದಲ್ಲಿ ಇಂದ್ರಿಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳ ಮೂಲಕ ನಡೆದು ಈ ಶರೀರವು ನಮಗೆ ಯೋಗ್ಯವಾದ ಗೇಹ ಅಂತ ಆಗಬೇಕಾದರೆ ವಾದಿರಾದರ ವೃಂದಾವನದ ಮೇಲಿರುವಂತಹ ಆ ವಿಮಾನವನ್ನ ಚಿಂತನೆ ಮಾಡಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಒಂದೊಂದು ನೋಡ್ತಾ ಹೋದ್ರೆ ಅಪರೂಪವಾಗಿರ್ತಕ್ಕಂಥ ಫಲಗಳು ಕೂತಿವೆ, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವಿತಾನೈ ಅರ್ಕವರ್ಣೈಶ್ಚ ಸೇವ್ಯಮಾನಂ ಸಮಂತತಃ ಭಕ್ತಾಭಯಕರಂ ದಿವ್ಯಂ ಭುಕ್ತಿ ಮುಕ್ತಿ ಪ್ರದಾಯಕಂ. ಇದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿತಾನೈಹಿ ಅಂತ ಅರ್ಕಸ್ಯ ವರ್ಣ ಇವ ವರ್ಣ ಯಶಾಂ, ಒಳ್ಳೆ ಸೂರ್ಯನಂತೆ ಹೊಳೆಯುವಂತ ಮಂಟಪಗಳಿವೆ ಅಂತೆ. ಒಂದು ಮಂಟಪ ಅಲ್ಲ, ವಿಮಾನ ಅಂದ್ರೆ ಒಂದು ನಾಲ್ಕು ಕಾಲು ಮಂಟಪ, ದೊಡ್ಡದು ಇದು ವಿಮಾನ. ಎಷ್ಟು ಮಂಟಪಗಳಿವೆ ಅಂದ್ರೆ ಬೇಕಾದಷ್ಟು ಮಂಟಪಗಳಿವೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲ ಮಂಟಪ ನಿಮ್ಗೆ ಅರ್ಥ ಆಗತ್ತಾ ಅಂತ ಕೇಳ್ತಿದ್ದಾರೆ ಸುಬ್ಬರಾಯರು ಅಂತ, ಮೈಸೂರಿನ ಸುಬ್ಬರಾಯರು, ಹೆಚ್ ಸುಬ್ಬರಾಯರು ಅವರು ವ್ಯಾಖ್ಯಾನ ಬರೀತಾರೆ, ಸಂಖ್ಯೆ ಸುಬ್ಬರಾಯರು ಅವರು ಹೇಳ್ತಾರೆ, ಅವ್ರು ಬರೀತಾ ಪೆಂಡಾಲಿತಿ ಮ್ಲೇಚ್ಛ ಭಾಷಾಯಾಮ್ ಯೋರತಿ. ನೀವು ಪೆಂಡಾಲ್ ಅಂತ ಕರಿತೀರಲ್ಲ ಆ ಥರ ವಿಶೇಷವಾಗಿ ಆ ಮಂಟಪಗಳೆಲ್ಲ ಹಾಕಿದ್ದಾರೆ, ಅದ್ಭುತವಾಗಿದೆ, ಅದು ನೋಡಿ ಮಾತಾಡಿ ಅಂತ ಹೇಳತಕ್ಕಂಥ ಇದು. ಸಮಂತತಃ ಅಲ್ಲ ಇವೆಲ್ಲ ಅಂದ್ರೆ ಆ ಥರ ಮಂಟಪಗಳಿವೆ ಅಂತ ಇವರು ವರ್ಣನೆ ಮಾಡಲಿಕ್ಕೆ ಇವ್ರು ನೋಡಿದ್ರೇನು ಸುಬ್ರಾಯರು ಅಂದ್ರೆ ಅವರ ತಾಕತ್ವೇನ ಪರಿಚಯ ಕೆಲವರು ಮಾಡಿಕೊಡ್ತಾರೆ, ಕೆಲವರು ಮಾಡಿಕೊಡ್ತಾರೆ. ಒಬ್ರು ಮಧ್ವರಾಯರತ್ರೆ ಪಾದಕ್ಷೇತ್ರದಲ್ಲಿ ಹೋದಾಗ ಮಧ್ವರಾಯರ ಮುಂದೆ ಅವರು ಕೂತಿದ್ದರಂತೆ, ಯಾರು ಹೆಚ್ ಸುಬ್ರಾಯರು. ಅಂದರೆ ವಾದಿರಾಜ ಉಪಾಸಕರ ಲಕ್ಷಣ ಹೇಗಿರುತ್ತೆ ಎಂಬುದು. ಅಲ್ಲೇ ಕೂತಿದ್ರಂತೆ, ಇವರು ಹೋಗಿ ನಮಸ್ಕಾರ ಮಾಡಲಿಕ್ಕೆ ಹೋದ್ರೆ ಇಲ್ಲಿ ಬಾರೋ ನಮಸ್ಕಾರ ಮಾಡಿ ಆಚಾರ್ಯ ಹೇಳಬೇಕು, ನೋಡ್ತಾ ಇದೆಯಾ ಮಧ್ವರಾಯ ನಗ್ತಾ ಇದ್ದಾರೆ ಅಂತ. ನಮಗೆ ಗಲ್ಲೆ ಕಾಣಿಸ್ತಾ ಇದೆ, ಮಧ್ವರಾಯ ಕಾಣಿಸ್ತಾ ಇಲ್ಲ. ಏ ಹುಚ್ಚ ಸರಿ ನೋಡು, ಸರಿ ನಮಗೆ ಅವಸರ ಆಗ್ತಾ ಇದೆ, ಅಲ್ಲಿ ಮೇಲೆ ವಿಮಾನಗಿರಿ ಲಕ್ಷ್ಮೀದೇವಿಯ ಗುಡಿ ಇನ್ನು 10 ನಿಮಿಷದಲ್ಲಿ ಮುಚ್ಚಿಬಿಡ್ತಾರೆ, ನಾವು ಕಾರಲ್ಲಿ ವೇಗವಾಗಿ ಹೋದರೆ ಹೊರತು ಹೋಗ್ಲಿಕ್ಕಾಗಲ್ಲ, ನಾವು ಬರ್ತೀವಿ ಆಚಾರ್ಯ. ಹೌದೇನು ಇಲ್ಲಿರ್ಬಾರ್ದಾ, ನಾ ಸ್ವಲ್ಪ ಹೇಳ್ತೀನಿ ಮಧುರಾಯರ ಕುರಿತು. ಇಲ್ಲ ಇಲ್ಲ ಸ್ವಾಮಿನ ಹೋಗ್ತೀವಿ. ಹಾಯ್ ಹೋಗ್ಬಾ ಅಲ್ಲೇ ಹೇಳ್ತೀನಿ ಹೇಳಿ. ಅಲ್ಲೇ ಹೆಂಗ್ ಹೇಳ್ತಾರೆ, ನಾವು ಕಾರಲ್ಲಿ ಹೋದ್ರೆ ಟೈಮ್ ಹಿಡಿಯುತ್ತೆ ಹೋಗ್ಬೇಕು ಅಲ್ಲಿಗೆ, ಇವರಲ್ಲಿ ಬರ್ತಾ ಸರ್ ಬಂದ್ಮೇಲೆ ಹೇಳ್ತಾರೆ. ಇವರು ಕಾರಲ್ಲಿ ಸ್ಪೀಡ್ ಆಗಿ ಹೋಗಿ ಆ ದೇವಸ್ಥಾನದ ಮುಂದೆ ನಿಂತು ಒಳಗೆ ಲಕ್ಷ್ಮೀದೇವಿ ಹತ್ರ ಹೋಗ್ತಾರೆ, ಅಲ್ಲಿ ನಿಂತಿದ್ದಾರೆ ಬಾರೋ. ಶಾಕ್ ಅಂದ್ರೆ ಹೇಗಿರುತ್ತೆ ಅವರಿಗೆ ಅನುಭವ ಆಯ್ತಂತೆ. ಅಲ್ಲಿದ್ದವರು ಮುದುಕರು, ಅಲ್ಲಿದ್ದವರು ಇಲ್ಲಿ ಹೇಗ್ ಬಂದ್ರು, ಅದೇ ಕೇಳಿದಂತೆ ಹೇಗ್ ಬಂದ್ರು ನಮ್ಗೆ ಗೊತ್ತಿಲ್ಲ ನೋಡು ಬಾ. ಇವರು ಬರದಲ್ಲಿ ವ್ಯಾಖ್ಯಾನ ಇವರಲ್ಲಿ ಬರದು ಅದಕ್ಕೆ, ಯಾಕೆ ಅಂದ್ರೆ ಇದು ನಮ್ಮ ನಮ್ಮ ಮಾತು. ಆಖ್ಯಾನವನ್ನು ಒಪ್ಪಿದಂಥವರ ವ್ಯಕ್ತಿಗಳಿಗೆ ನಾವು ಹೇಳ್ತಕ್ಕಂಥದ್ದು ಇದು. ಇದು ಯಾರು ಕೂಡ, ಇದು ವಾಟ್ಸಪ್ ಅಲ್ಲಿ ಬರ್ತಾ ಇದೆ, ವೃಂದಾವನ ಆಖ್ಯಾನವನ್ನು ಇಲ್ಲಿ ಪ್ರವಚನ ಮಾಡಿದ್ದು ಕಳಿಸ್ತಾ ಇದ್ದೇನೆ. ಇದರ ಉದ್ದೇಶ ಇಷ್ಟೇ, ಯಾರು ರಾಜರನ್ನ ಒಪ್ಪಿಲ್ಲ ಅವರು ಸರಿ ಒಪ್ಪಲೇಬೇಕು ಎಂಬ ಉದ್ದೇಶದಿಂದ ಹೇಳೋದಲ್ಲ ಇದು, ಅವರಿಗೆ ಹೇಳುವಂಥದ್ದಲ್ಲ. ಯಾರಾದರೆ ರಾಜರ ಅನುಗ್ರಹದಿಂದ ಒಪ್ಪಿರ್ತಾರೋ ಅವರ ಮನಸ್ಸಿಗೆ ಸಂತೋಷ ಆಗಲಿ ಅಂತ ಹೇಳೋದಷ್ಟೇ ಹೊರತು, ಇವಾಗ ನೀವು ಒಪ್ಪಲೇಬೇಕು, ಒಪ್ಪದಿದ್ರೆ ಹಾಳಾಗೋತೀರಿ ಈ ತರ ಪ್ರವೃತ್ತಿ ನಮ್ದಿಲ್ಲ, ನಾವು ಹಾಗೆ ಹೇಳಲ್ಲ. ಅವರವರ ಇಷ್ಟ, ಅವರವರು ಒಪ್ಪಲಿ ಬಿಡ್ಲಿ, ಅವರವರ ವೈಯಕ್ತಿಕ ಸಾಧನೆ, ಅವರ ತಂಟೆಗೆ ನಾವು ಹೋಗಲ್ಲ. ನಾವೇನು ಮಾಡ್ತಾ ಇದ್ದೀವಿ, ನಾವು ಒಪ್ಪಿದ್ದೀವಿ. ಯಾರು ಒಪ್ಪಿರ್ತಾರೆ ಅವರ ಮನಸ್ಸಿಗೆ ಸಂತೋಷಕ್ಕಾಗಿ ವಾದಿರಾಜರ ಅಪ್ಪಣೆ ಅಂತ ಹೇಳಿಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಹೊರತು ಇನ್ನೊಂದಲ್ಲ. ಇನ್ನ ವಾದ ವಿವಾದ ಅಂತೀರಾ, ಇಲ್ಲಿ ವಾದ ವಿವಾದಗಳಿಗೆ ಪ್ರಶ್ನೆಯೇ ನಾವು ಕೊಡಲ್ಲ. ಯಾಕೆ ಅಂತ ಹೇಳಿದರೆ, ಯಾರಾದ್ರೂ ಬಂದು ನಮ್ ಸರಿ ವಾದ ಮಾಡ್ತೀರಾ ಅಂದ್ರೆ ನಾವು ಯಾಕೆ ವಾದ ಮಾಡಬೇಕು? ನಾವು ವಾದ ಮಾಡಿ ವಾದಿರಾಜರ ಕುರಿತು ತಿಳ್ಕೊಂಡವರಾಗಿದ್ರೆ ವಾದಕ್ಕೆ ಕೂತು ವಾದಿರಾಜರ ಹೌದಾ ಅಲ್ಲ ಅಂತ ನಾವು ಹೇಳಬೇಕು. ನಾವು ವಾದ ಮಾಡೋರೇ ಅಲ್ಲ, ವಾದಿರಾಜರ ಅನುಗ್ರಹದಿಂದ ನಮಗೆ ಸೂಚನೆ ಆಗಿದೆ, ನಾವು ವಾದಿರಾಜರ ಚಿಂತನೆ ಮಾಡ್ತಾ ಇದ್ವಿ. ಆ ಪಂಗಡದಲ್ಲೇ ಬಂದು ವಾದಿರಾಜರಿಂದ ಅನುಗ್ರಹಿತರಾಗಿ ಹೌದು ಅಂತ ಯಾರ ಮನಸ್ಸಿಗೆ ಬಂದಿರುತ್ತೆ ಅವ್ರಿಗೆ ಮಾತ್ರ ಹೇಳಿ ಹೊರಟಿವಾದ್ದರಿಂದ ನಾವು ಯಾವ ರೀತಿ ವಾದಕ್ಕೂ ಹೊರಟಿಲ್ಲ, ಯಾರನ್ನ ನಿಂದನೆ ಮಾಡ್ಲಿಕ್ಕೆ ಹೊರಟಿಲ್ಲ, ಏನೂ ಇಲ್ಲ. ನಾವು ನಂಬಿದ್ದನ್ನ ಇದನ್ನ ನಂಬಿದವರಿಗೆ ಹೇಳಲಿಕ್ಕೆ ನಾವು ಹೊರಡ್ತಾ ಇದ್ದೇವೆ ಅಷ್ಟೇ. ಯಾರಾದರೂ ಬೇಡ ಅಂತ ಅಂದುಕೊಂಡ್ರೆ ಅದು ವಾಟ್ಸಪ್ ಅಲ್ಲಿ ತುಂಬಾ ಜನ ಸೇರಿರ್ತಾರೆ, ಅದೇ ಅಂದುಕೊಂಡೆ ನಾನು. ಇದು ಹೇಗೆ, ಬೇಡದವರಿಗೆಲ್ಲ ಹೋದ್ರೆ ಪಾಪ ಅವರು ದುಃಖ ಆಗುತ್ತಲ್ಲ ಅಂದ್ರೆ ಸಿಂಪಲ್ ಏನಿಲ್ಲ, ಬಂದ ಡಿಲೀಟ್ ಮಾಡಿಕೊಂಡ್ರೆ ಆಯ್ತಪ್ಪ, ಅವ್ರಿಗೆ ಯಾರಿಗೂ ತೊಂದರೆ ಕೊಡ, ಅವ್ರಿಗೆ ಬೇಕಾಗಿದ್ದು ಬರ್ತಾ ಇರುತ್ತೆ, ಸುಮುಖ ವಿಜಯ ಅದು ಇದು ಎಲ್ಲ ಬರ್ತಾ ಇರುತ್ತೆ. ಇದು ಯಾರಿಗೆ ಬೇಕೋ ಅವರು ಮಾತ್ರ ಕೇಳಿದ್ರೆ ಆಯಿತು, ಅಷ್ಟು ಮಾತ್ರ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಸರಿ, ಹೇಳ್ತಾರೆ ವಿತಾನೈ ಅರ್ಕವರ್ಣೈಶ್ಚ, ಅದ್ಭುತವಾದ ಸೂರ್ಯ ಕಾಂತಿಯಿಂದ ಹೊಳೆಯುವಂತಹ ಅದ್ಭುತವಾದ ಮಂಟಪಗಳೆಲ್ಲ ಇವೆ. ಸೇವ್ಯಮಾನಂ ಸಮಂತತಃ, ಅಲ್ಲಿ ಹೇಳ್ತಾರೆ ತತ್ರ ತತ್ರ ವಿದ್ಯಮಾನೈ ಸೇವ್ಯಮಾನಂ ಅಂದ್ರೆ ಹರಿಭಕ್ತಾನಾಂ ಅಭಯಪ್ರದಂ, ಅಂದ್ರೆ ಹರಿಭಕ್ತರು ಆ ವಿಶೇಷವಾಗಿ ಆ ವಿಮಾನದಲ್ಲಿ ವಾದಿರಾಜರ ಸುತ್ತು ಸೇರಿಕೊಂಡು ಚಿಂತನೆ ಮಾಡಲಿಕ್ಕೆ ಹೊರಟರೆ ಅವರಿಗೆಲ್ಲ ಅಭಯವನ್ನ ಕೊಡುತ್ತಾ ಅವೆಲ್ಲ ಹೇಗಿದೆ ಮಂಟಪ ಅಂತ ಹೇಳಿದರೆ, ಅವರನ್ನ ಹೊರಗಿನ ಬಿಸಿಲು ಮೊದಲಾದವುಗಳಿಂದ ರಕ್ಷಣೆ ಮಾಡುವುದಲ್ಲ ಮಂಟಪದ ಆರಕ್ಷಣ, ಅವರನ್ನ ಒಳಗಿನ ಬಿಸಿಲಿಂದ ಅಂದರೆ ನಾನಾ ತಾಪಗಳಿಂದ ರಕ್ಷಣೆ ಮಾಡಿ ಭಗವಂತನ ಚಿಂತನೆ ಕೊಡತಕ್ಕಂಥ ಮಂಟಪಗಳ ಯಾವುವು ಅಂತ ಹೇಳ್ತಾರೆ. ಹರಿಭಕ್ತಾನಾಂ ಅಭಯಪ್ರದಂ, ಇಂಥದ್ದು ಈ ವಿಮಾನ ಎಂಥದ್ದು, ಭಕ್ತಾಭಯಕರಂ ದಿವ್ಯಂ. ಯಾರಾದರೆ ಭಕ್ತರು ವಾದಿರಾಜರ ವೃಂದಾವನವನ್ನ ಆ ವೃಂದಾವನದ ಮೇಲಿರತಕ್ಕಂತಹ ಆ ವಿಶೇಷವಾದ ವಿಮಾನವನ್ನ ಚಿಂತನೆ ಮಾಡುತ್ತಾರೋ ಅಂಥವರಿಗೆ ಅಭಯಂ ಅಭಯಕರಂ. ಅಭಯಕರಂ ಅಂದ್ರೆ ಅವರ ಸಂಸಾರದಲ್ಲಿ ಬಂದಿರತಕ್ಕಂತಹ ಸಕಲ ಭಯವನ್ನ ನಿವಾರಣೆ ಮಾಡತಕ್ಕಂಥದ್ದು. ಯಾಕೆ, ಆ ವಿಮಾನದ ಆಕೃತಿಯಲ್ಲಿ ವಿಮಾನದಲ್ಲಿ ಕೂತವರೆಲ್ಲ ವಿಮಾನದ ಆಕೃತಿಯಲ್ಲೇ ಇದ್ದಾರೆ. ಯಾಕೆ, ವಿಮಾನ ವಿಮಾನವಾಗಿರಬೇಕಾದರೆ ಆಯಾ ಅಭಿಮಾನಿಗಳು ನಿಲ್ಲಬೇಕಾ? ಇಲ್ಲದಿದ್ರೆ ವಿಮಾನ ಇರುತ್ತಾ? ಇರಲ್ಲ. ಆ ಅಭಿಮಾನಿಗಳು ನಿಂತ ಮೇಲೆ ಅವರೊಳಗೆ ವಾದಿರಾಜರು ಇರಬೇಕಾ, ಪ್ರಾಣದೇವರಿರಬೇಕಾ, ಹಯಗ್ರೀವ ದೇವರಿರಬೇಕಾ? ಆ ವಿಮಾನ ಒಂದು ಕಡೆ ನೋಡಿದರೆ ಜಡ ಅಂತ ನೋಡ್ತೀರಾ, ದೇವಿ ಸಂಬಂಧವಾದ್ದು ಅಂತ ನೋಡ್ತೀರಾ, ಅದರೊಳಗೆ ಇವರೆಲ್ಲರೂ ವಿಮಾನದ ಆಕಾರದಲ್ಲೇ ನಿಂತಿದ್ದಾರೆ. ವಿಮಾನ ಶಬ್ದವಾಚ್ಯನಾದ ಹಯಗ್ರೀವನೂ ನಿಂತಿದ್ದಾನೆ. ಈ ದೃಷ್ಟಿಯಲ್ಲಿ ಯಾರು ನೋಡುತ್ತಾರೋ ವಿಮಾನ ಸಾಕು, ನಮ್ಮ ಭಯಗಳೆಲ್ಲ ಪರಿಹಾರ ಮಾಡಿಬಿಡುತ್ತೆ. ಭಕ್ತ ಭಯಕರಂ ದಿವ್ಯಂ, ಆದ್ದರಿಂದಲೇ ದೇವ ಸಂಬಂಧಿ, ದೇವತೆಗಳ ವಿಮಾನದಲ್ಲಿರುವ ಭಗವಂತನನ್ನ ದೇವತೆಗಳನ್ನ ನೋಡುತ್ತಾರೆ, ಅವರೇ ಆ ವಿಮಾನದ ಆಕಾರದಲ್ಲಿ ನಿಂತು ಎಲ್ಲರನ್ನ ರಕ್ಷಣೆ ಮಾಡುವುದು ನೋಡುತ್ತಾ ಇದ್ದಾರೆ. ಹಾಗೆ ಭುಕ್ತಿ ಮುಕ್ತಿ ಪ್ರದಾಯಕಂ, ಇನ್ನ ಇನ್ನೊಂದು ಕಡೆ ಭಕ್ತ ಮುಕ್ತಿ ಪ್ರದಾಯಕಂ ಅಂತ ಒಂದು ಪಾಠ. ಭುಕ್ತಿ ಮುಕ್ತಿ ಪ್ರದಾಯಕಂ ಅಂದ್ರೆ ಹೇಳ್ತಾ ಇದ್ದಾರೆ ಭಕ್ತರಿಗೆ ಸಂಸಾರ ಮೋಚನ ಹೇತುಭೂತಂ ಗುರುರಾಜ ಪ್ರಸಾದ ದ್ವಾರ, ಗುರುರಾಜರ ಪೂರ್ಣಾನುಗ್ರಹವನ್ನ ಬರುವಂತೆ ಮಾಡಿ ಅವರ ಮೂಲಕ ವಿಶೇಷವಾಗಿ ಸಂಸಾರದಿಂದ ಮೋಕ್ಷ ಆಗುವಂತೆ ಮಾಡುವುದು ವಿಮಾನ, ಅಂಥ ವಿಮಾನಗಳನ್ನು ವಿಶೇಷವಾಗಿ ನೀವು ಚಿಂತನೆ ಮಾಡಿ ಅಂತ ವಾದಿರಾಜಗುರು ಸಾರ್ವಭೌಮರು ಅಪರೂಪವಾಗಿರತಕ್ಕಂಥ ಆ ವಿಮಾನದ ಚಿಂತನೆಯನ್ನು ಕೊಡತಾ ಇದ್ದಾರೆ. ಮುಂದೆ ಹೇಳ್ತಾರೆ ಅಮೃತಾನಾಂ ಸುಪಾನೈಶ್ಚ ಸೋಮಪಾನಾಂ ತಥೈವ ಚ ಸುರಭಿ ಕ್ಷೀರಪಾನೈಶ್ಚ ಸೇವಿತಂ ನಿತ್ಯಮೇವ ಚ. ಇನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಮೃತಾನಾಂ ಸುಪಾನೈಶ್ಚ. ಕೆಲವರು ಅಮೃತವನ್ನು ಕುಡಿಯತಕ್ಕಂಥವ್ರು, ಅಮೃತ ಎಲ್ಲರಿಗೂ ಸಿಗಲ್ಲ, ಎಲ್ಲರಿಗೂ ಅಮೃತ ಸಿಗಲ್ಲ, ಅಮೃತ ಕುಡಿಲಿಕ್ಕೆ ಯೋಗ್ಯತೆ ಇರಬೇಕು, ಆ ಯೋಗ್ಯತೆ ಇದ್ದವರಿಗೆ ಅಮೃತವನ್ನು ಕೊಡತಾ ಇದ್ದಾರೆ. ಸೋಮಪಾನಾಂ ತಥೈವ ಚ, ಅಲ್ಲಿ ವಿಶೇಷವಾಗಿರತಕ್ಕಂಥ ಸೋಮಪಾನ, ಯಜ್ಞದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಸೋಮಪಾನವನ್ನು ಮಾಡತಕ್ಕಂತಿದ್ದಾರೆ, ಅವರಿಗೆ ಸೋಮಪಾನ ಸಿಗತಾಗಿದೆ ಆ ಮಂಟಪದಲ್ಲಿ. ಯಾರು ಯಾರಿಗೆ ಇನ್ನ ಸುರಭಿ ಕ್ಷೀರಪಾನೈಶ್ಚ, ಆ ಸೋಮಪಾನ ಮಾಡಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅಂಥವರಿಗೆ ಸುರಭಿ ಕ್ಷೀರಪಾನ ಆಗ್ತಾ ಇದೆ, ಒಳ್ಳೆಯ ಆಕಳ ಹಾಲೆಲ್ಲ ಬರ್ತಾ ಇದೆ. ಇನ್ನ ಸೇವಿತಂ ನಿತ್ಯಮೇವ ಚ, ಇಂಥ ಅದ್ಭುತವಾಗಿರತಕ್ಕಂಥ ಎಲ್ಲರೂ ಸೇವಾ ಮಾಡತಕ್ಕಂಥ ವಿಮಾನ ಇದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳ್ತಾರೆ ಈ ವಿಮಾನವು ಕೂಡ ದೇವತೆಗಳ ಸುಧರ್ಮ ಮೊದಲಾದ ಸಭೆಗಳೇನಿವೆ ಅದರಂತೆ ಇದೆ. ಪುಷ್ಪಕ ವಿಮಾನದಂತೆ ದೊಡ್ಡದೂ ಆಗುತ್ತೆ ಚಿಕ್ಕದೂ ಆಗುತ್ತೆ. ಆದ್ದರಿಂದಲೇ ವಾಜರಾಜರು ಈ ವಿಮಾನದಲ್ಲಿ ಹೇಗಿದ್ದಾರೆ ಅಂದರೆ ತ್ರಿಕೋಟಿ ಯತಿಮಿಸ್ಸಾಕಂ ರಟಾಮಿ ತವ ಮಂದಿರೆ ಅಂತ ಹೇಳ್ತಾರೆ. ವಾಜರಾಜರು 3 ಕೋಟಿ ಯತಿಗಳಿಂದ ಕೂಡಿಕೊಂಡು ಬಂದೆ ಈ ವಿಮಾನದಲ್ಲಿ 3 ಕೋಟಿಗೆ ಹಿಡಿತಾರ ಅಂದ್ರೆ 8 ಜನ ಬೇಕಾದರೂ ಹಿಡಿತಾರೆ ಅಲ್ಲ. ಅಂತಹ ದೊಡ್ಡ ವಿಮಾನ ವಾಜರಾಜರ ಆ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿ ವೃಂದಾವನದ ಮೇಲೆ ನಿಲ್ಲುತ್ತ ಚಿಕ್ಕದೂ ಆಗುತ್ತೆ ದೊಡ್ಡದೂ ಆಗುತ್ತೆ ಏನು ಬೇಕಾದರೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅದ್ಭುತವಾಗಿರತಕ್ಕಂಥ ಅಮೃತಾನಾಂ ಸುಪಾನೈಶ್ಚ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಮೃತ, ಸೋಮಪಾನ, ಸುರಭಿ ಕ್ಷೀರಪಾನ ಇವೆಲ್ಲ 3 ಹೇಳಿದ್ರು. ಏನಿದು ಅಂತ ಹೇಳಿದರೆ ಅಮೃತಾನಾಂ ಸುಪಾನೈಶ್ಚ ಅಂತ ಹೇಳ್ತಾರೆ. ಅಂದರೆ ವೇದಗಳು, ವೇದಗಳನ್ನೇ ಅಮೃತ ಅಂತ ಕರೀತಾರೆ. ಇದನ್ನ ಇಲ್ಲಿ 14ನೆಯ ಪ್ರಕರಣ ಮಧುವಿದ್ಯಾ ಪ್ರಕರಣದಲ್ಲಿ ವೇದಗಳು ಎಲ್ಲಾ ಶಬ್ದಗಳಿಗೂ ಪೂರ್ಣವಾಗಿ ಅಪೌರುಷೇಯವಾದ್ದರಿಂದ ವೇದಗಳನ್ನ ಅಮೃತ ಅಂತ ಕರೀತಾರೆ ಅಂದರು. ಆ 4 ವೇದಗಳಲ್ಲಿ ಇರತಕ್ಕಂಥ ಅಮೃತ ಅಂತ ಕರೆಸಿಕೊಂಡ ವೇದಗಳಿಗೆ ಅಮೃತತ್ವ ಕೊಡತಕ್ಕಂಥ ಭಗವದ್ ರೂಪಗಳು ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳಿಗೆ ಅಮೃತ ಅಥವಾ ಮಧು ಅಂತ ಹೆಸರು. ಅಂಥ ಭಗವದ್ ರೂಪಗಳ ಚಿಂತನ ಮೂಲಕ ಅಮೃತ ಪಾನ ಅಂದರೆ ವೇದ ವೇದಾಂತ ವೇದಗಳ ವಿಶೇಷವಾದ ಆ ಪಾನ ಭಗವದ್ ರೂಪದ ಚಿಂತನ ಮೂಲಕ ಆನಂದ ಪಾನ ಮಾಡತಕ್ಕಂಥವರು ಅಮೃತ ಪಾನರು. ಇನ್ನ ಸೋಮಪಾನರು ಅಂತ ಹೇಳ್ತಾರೆ. ಸೋಮ ಅಂದರೆ ಉಮಾ ಸಹಿತನಾದವ ಸೋಮ. ಯಾಕೆ ಸೋಮಾಯ ಪವಮಾನ ಇದನ್ನ ಉಮ ಅಂತ ಹೇಳ್ತಾರೆ? ಇದೇನ್ರಿ ಸೋಮಾಯ ಪವಮಾನಾಯ ಅಂತ ಹೇಳ್ತಾರೆ? ಪವಮಾನ ಇಲ್ಲಿ, ಸೋಮ ಇಲ್ಲಿ ಅಂತ ಹೇಳಿದ್ರೆ ಸೋಮ ಉಮಾ ಸಮೇತ ಸೋಮ. ಉಮಾ ಅಂದ್ರೆ ಭಾರತೀಯ ದೇವಿ, ಭಾರತೀಯ ದೇವಿಯಿಂದ ಕೂಡಿಕೊಂಡ ವಾಯುದೇವರು. ಸೋಮಪಾನ ಅಂದ್ರೆ ವಿಶೇಷವಾಗಿರತಕ್ಕಂಥ ವಾಯುದೇವರ ಬಾಯಿಯ ಮೂಲಕ ಅಪರೂಪದ ಉಪದೇಶವನ್ನ ಸ್ವೀಕಾರ ಮಾಡತಕ್ಕಂಥ ಯಜ್ಞ ಭಾಗಿಗಳಾಗಿರತಕ್ಕಂಥವರು. ಯಜ್ಞವನ್ನ ವಾಯುದೇವರನ್ನ ವಾದಿರಾಜರನ್ನ ಯಜ್ಞ ನಾಮಕರಾಗಿ ಉಪಾಸನೆ ಮಾಡತಕ್ಕಂಥವರಿಗೆ ಸೋಮಪಾನ ಅಂದರೆ ಭಗವಂತನ ಅಪರೂಪದ ಚಿಂತನ ವಾದಿರಾಜರ ಮುಖದಿಂದೇ ಬರ್ತಾ ಇದೆ. ಒಂದು ಕಡೆ ದೇವತೆಗಳಿಗೆ ವಾದಿರಾಜರ ಮುಖದಿಂದ ವಿಶೇಷವಾಗಿರತಕ್ಕಂಥ ವೇದಗಳಿರತಕ್ಕಂಥ ಭಗವಂತನ ಅಮೃತ ರೂಪದ ಪರಿಚಯ ಆ ಪಾನ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಯಜ್ಞ ನಾಮಕನಾದ ಭಗವಂತನ ಚಿಂತನಾದಿಗಳೆಲ್ಲ ಇನ್ನೊಬ್ಬರಿಗೆ ಆಗ್ತಾ ಇದೆ. ಇನ್ನೊಬ್ಬರಿಗೆ ಅಂಥ ಯೋಗ್ಯತೆ ಇಲ್ಲದೇ ಇರುವಂತವರು ಇದ್ದಾರಲ್ಲ ಅಂಥವರಿಗೇನಾಗ್ತಾ ಇದೆ? ಸುರಭಿ ಕ್ಷೀರಪಾನ ಇಷ್ಟ. ಸುರಭಿ, ಸುರಭಿ ಅಂದ್ರೆ ಯಾರು? ಏನೋ ಇಲ್ಲ, ಆಕಳಲ್ವಾ? ಆಕಳು ಅಂದ್ರೆ ವೇದ, ವೇದ ವೇದಾಂತ ಪುರಾಣಗಳು ಏನಿವೆ ಅದರ ವಿಚಾರವನ್ನ ತಿಳಿದುಕೊಂಡು ಆನಂದ ಪಡತಕ್ಕಂಥ ಭಗವದ್ ರೂಪವನ್ನು ಉಪಾಸನೆ ಮಾಡತಕ್ಕಂಥವರಿಗೆ ಅವರಿಗೆ ತಕ್ಕಂಥ ಯೋಗ್ಯವಾದ ಆನಂದವನ್ನ ವಾದ್ಯರಾದರೂ ಕೊಡತಾ ಇದ್ದಾರೆ. ಅಲ್ರಿ, ಅವ್ರಿಗೆ ಕೊಟ್ಟು ನಂತರ ಇವ್ರಿಗೆ ಕೊಟ್ಟು ಇವ್ರಿಗೆ ಕೊಡ್ತಾರೆ ಅಂದ್ರೆ ಫ್ಯಾನ್ ತಿರುಗುತ್ತಲ್ಲ, ಅವ್ರಿಗೊಂದ್ಸಲ ಇವ್ರಿಗೊಂದ್ಸಲ ಯೋಸು ಗಾಳಿ ಬಿಡಿಸುತ್ತಲ್ಲ ಆ ಥರವ ಅಂದ್ರೆ ಇವರಿಗೆ ಹೇಳ್ತಾರೆ ಅನೇಕ ಮುಖ ಸಂಪನ್ನ ಅಂತ ಹೇಳ್ತಾರೆ. ವಾದ್ಯರಾದರಿಗೆ ಅನೇಕ ಮುಖಗಳಿವೆ, ಅದರಿಂದ ಅನೇಕ ಜನರಿಗೆ ಏಕಕಾಲದಲ್ಲಿ ಅನೇಕ ಉಪದೇಶ ಹೊರಡತಾ ಇದೆ. ವಾದಿರಾಜರ ಒಳಗೇನೆ ಅಂದ್ರೆ 3 ಸೇರಿ ಒಂದೇ ಹೇಳಿದ್ದಾರೆ, ಬ್ರಹ್ಮ ವಾಯು ಲಾತವ್ಯರು ಒಂದೇ ಶರೀರದಲ್ಲಿ ಇದ್ದುಕೊಂಡು ಅದ್ಭುತವಾದ ಉಪದೇಶವನ್ನು ಕೊಡತಾ ಇದ್ದಾರೆ. ಅಂಥ ಸನ್ನಿಧಿಯಲ್ಲಿ ಎಲ್ಲರೂ ಭಗವಂತನ 3 ರೀತಿಯಾದ ಉಪದೇಶವನ್ನ ಕೇಳಿ ಆನಂದ ಪಡತಾ ಇದ್ದಾರೆ. ಇದು ಅಲ್ಲಿ ನಡೆಯತಕ್ಕಂಥ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ತದನಂತರ ಸುರಭಿಕ್ಷೀರಪಾನೈಶ್ಚ ಸೇವಿತಂ ನಿತ್ಯಮೇವ ಚ. ಅವರೆಲ್ಲರೂ ಕೂಡ ನಿತ್ಯವೂ ಅಲ್ಲಿದ್ದಾರಂತಲ್ಲ, ಈ ದೇವತೆಗಳು ಎಲ್ಲರೂ ಕೂಡ ಇಲ್ಲೇ ಇದ್ಬಿಟ್ರೆ ಅವರೆಲ್ಲ ಆಯಾ ಕೆಲಸ ಯಾರು ಮಾಡ್ತಾರೆ ಅಂದ್ರೆ, ಎಲ್ಲಾ ಕಡೆ ಅನಂತ ರೂಪಗಳಿಂದ ಅವರು ಇದ್ರೂ ಕೂಡ ಒಂದು ರೂಪದಿಂದ ವಾದಿರಾಜರ ವೃಂದಾವನದಲ್ಲಿ, ಒಂದು ರೂಪದಿಂದ ವಿಮಾನದಲ್ಲಿ ಸದಾ ಇದ್ಬಿಟ್ಟಿದ್ದಾರಂತೆ. ಅದೆಲ್ಲಿ ಹೇಳಿದ್ದಾರೆ, ಹೇಳ್ತಾ ಇದ್ದಾರೆ. ಮೊದಲು ರುದ್ರದೇವರ ಕುರಿತು ಹೇಳಿದ್ರು. ರುದ್ರದೇವರು ಬಂದ್ರು, ನನ್ನ ದರ್ಶನಕ್ಕಾಗಿ ಬಂದ್ರು. ಸ್ವನಾಥಂ ರಾಮಮೇವಚ ದೃಷ್ಟ್ವಾ ವಿಸ್ಮಿತೋಭೂತ್ವ, ತಮ್ಮ ಹೃದಯದಲ್ಲಿರತಕ್ಕಂತಹ ಬಿಂಬಾತ್ಮಕನಾದ ರಾಮಚಂದ್ರನನ್ನು ನೋಡಿ ಆನಂದಪಟ್ಟು ಆಶ್ಚರ್ಯದಿಂದ ಹೇ ಸ್ವಾಮಿ ಅಂತ ಆನಂದಪಟ್ಟು, ಯಯೌ ರೂಪಾಂತರೇಣಚ, ಒಂದು ರೂಪದಿಂದ ಅಲ್ಲಿ ಹೋದರಂತ ಕೈಲಾಸಕ್ಕೆ. ಯಯೌ ರೂಪಾಂತರೇಣಚ ಅಂದರೆ ಒಂದು ರೂಪದಿಂದ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಎಲ್ಲಾ ದೇವತೆಗಳು ಒಂದೊಂದು ರೂಪದಿಂದ ಇದ್ದಾರೆ. ಆದ್ದರಿಂದ ನಿತ್ಯಮೇವಚ, ನಿತ್ಯವೂ ಇಲ್ಲಿ ವಿಶೇಷವಾಗಿ ಸೇವಾ ಮಾಡುತ್ತಾ ಇದ್ದಾರೆ. ಇನ್ನ ಈ ವಿಮಾನ ಎಂಥದ್ದು ಪರಿಚಯ ಮಾಡಿಕೊಡುತ್ತಾರೆ. ವಿಮಾನಂ ದಿವ್ಯಮಾನಂ ದೀಪ್ಯಮಾನಂ ಸದಾಯನಂ ವೃಂದಾವನೋಪರಿಗತಂ ಪೂಜಯಂತು ಸದಾ ಮಮ. ನನ್ನ ವೃಂದಾವನದ ಮೇಲೆ ಇಂಥ ವಿಮಾನವನ್ನು ಸದಾ ಪೂಜಾ ಮಾಡಿ ಅಂತ ಹೇಳಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣೆ.